ஸ்ரீ குருப்யோ நமஹ. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான்மணி க்ரீவ விமோசனம் ஸ்வநாம க்ரஹணா தேவா நிரஸ்த க்ரஹ விக்ரஹம் வ்ருந்தாவன கதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த ஷய்யாய பூர்ண ஜ்ஞான ரஸார்ணசே உத்துங்கபாக்தரங்காய மத்வதுக்தாப்தயே நமஹ. குருமகில குணஜம் சத்குணேகாதிவாசம் சமதம பரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்ய நிர்தூத கஷ்டம் ஹயமுக பத நிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராச்சிதானந்த லீலா கோபால பாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யா வாதசாலினஹ இஷ்டதான் கஷ்டஹர்த்ருன்னஹ வித்யா மான்யான் முனீன் நம. வாதிராஜ பதத்வந்த வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணு தீர்த்த பிரசாதத்தா சர்வே காமா பவந்தேவ சபதோ பிம்ப சந்நிதௌ சிந்தாமணிம் சபத்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகு பிரேம தீர்த்தம் வந்தேஹ்யதிஷ்டதம். அஜ்ஞான திமிரச்சேதம் புத்தி சம்பத் பிரதாயகம் விஜ்ஞான விமலம் சாந்தம் விஜயாக்ய குரும் பஜே ஸ்ரீ குருப்யோ நம. ஹரி ஓம். கோப பிரகர சங்காஷம் கோபாலர்ச்சன தத்பரம் கோதேவ வந்த பாதாப்ஜம் கோபாலக்ய குரும் பஜே. நில்லு நில்லையா தேவா நீலவரணத சுவாமி எல்லி போகுத்த இத்தி என்ன டக்கைசி முந்தே. கோபாலதாசரு தியானக்கு கூத்தாக கிருஷ்ண விட்டல தான் குதிரையன்னு ஏறி தேவர அந்த இவர மேலனே குதிரை ஓடிசி ಹೆದರಿಸಿದಂತೆ ಮಾಡಿ ಹೋದ. ವಿಜಯದಾಸರು ಇದನ್ನೇ ಹೇಳುತ್ತಾರೆ. ಅವರು ಮೀಸಿ ಹತ್ತಿದ್ದಿ ಅಂಜಿಸಿದರೆ ಅಂಜುವೇನೆ ಅಂತ ಆ ಸುಡಾದಿಯಲ್ಲಿ ಯಾಕೆ ಅಂಜಿಸ್ತು ನನ್ನ ಅಂತ. ನಿಲ್ಲು ನಿಲ್ಲಯ್ಯ ದೇವ ನೀಲವರ್ಣದ ಸ್ವಾಮಿ ಎಲ್ಲಿ ಹೋಗುದೈತಿ ಎನ್ನ ಠಕ್ಕೈಸಿ ನನಗೆ ತೊಂದರೆ ಕೊಟ್ಟು ನಾನು ಮೋಸ ಮಾಡಿ ಯಾಕೆ ಹೋಗ್ತಾ ಇದೀಯ. ಸಲ್ಲದವನೇ ನಾನು ಸಾಕದಿದ್ದರೆ ನೀನು ಬಲ್ಲಿದನೇ ಬಡವ ಬಡವ ಬಲ್ಲಿದನಯ್ಯ. ನಾನು ನಿನಗೆ ಬೇಡದೋಣಾದೇನೋ ಒಂದು ವೇಳೆ ನೀನೇ ಸಾಕಿಲ್ಲ ಅಂತಾದರೆ ಬಲ್ಲಿದನೇ ಬಡವನಾಗ್ತಾನೆ ಬಡವನೇ ಬಲ್ಲಿದನಾಗ್ತಾನೆ. ಎಲ್ಲ ಸಾಧನಗಳು ಅಲ್ಲ ಏನದು ಎಲ್ಲಿ ಒಳಗಡೆ ಕೊಡಿಸಿದೆ
ಒಂದು 5 ನಿಮಿಷ.
ಹೌದಾ? ಸರಿ 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 ಸರಿ. ಎಲ್ಲ ಸಾಧನಗಳು ನಿನ್ನ ಬಳಿಯಲ್ಲುಂಡು ಇಲ್ಲದ್ದೊಂದಿಲ್ಲ ಎನಗೆ ಇತ್ತ ನೀ ಉಲಿದ ಮೇಲೆ. ಅಂದ್ರೆ ನೀನು ಬಲ್ಲಿದ, ಬಲ್ಲಿದ ಅಂದ್ರೆ ಚೆನ್ನಾಗಿ ಗೊತ್ತಿದ್ದವ, ಬಡವ ಬಲ್ಲಿದ ಅಂದ್ರು. ಬಲ್ಲಿದ ಬಡವ ಅಂದ್ರೆ ಬಡವ ದುಡ್ಡಿಲ್ಲದವ, ಬಲ್ಲಿದ ದುಡ್ಡಿದ್ದವ ಅಂತಲ್ಲ. ಇಲ್ಲಿ ಬಡವ ಅಂತ ಹೇಳಿದ್ರೆ ಏನು ಗೊತ್ತಿಲ್ಲದವ ಅಂತ ಅರ್ಥ. ಬಲ್ಲಿದ ಅಂದ್ರೆ ಗೊತ್ತಿದ್ದವ ಅಂತ, ಚೆನ್ನಾಗಿ ತಿಳ್ಕೊಂಡವ. ನೀನು ಬಡವ, ನಿನ್ನ ಹತ್ರ ನಾ ಯಾಕಿರ್ತೇನೆ, ತಿಳಕ್ ಚೆನ್ನಾಗಿ ಯಾರು ಜ್ಞಾನಿಗಳಿರ್ತಾರೆ ಅವ್ರ ಹತ್ರ ಹೋಗ್ತೇನೆ ಅಂತ ವಿಠಲ ಅಂದ. ಅದಕ್ಕೆ ಹೇಳ್ತಾರೆ, ನೀ ನನ್ನತ್ತಿದ್ರೆ ಸಾಕಪ್ಪ, ನೀನು ಒಲಿದರೆ. ಇಲ್ಲಿ ಪ್ರಶ್ನೆ, ನಮಗೆ ಸಾಧನೆಗಳು ತಿಳುವಳಿಕೆ ಇದೆ ಅಂತ ದೇವರು ಒಲಿಯಬೇಕೋ, ದೇವರು ಒಲಿದದ್ದಕ್ಕೆ ಸಾಧನೆಗಳು ಬರಬೇಕೋ ಎಂಬುದು ಪ್ರಶ್ನೆ. ದೇವರು ನಿನ್ನ ಹತ್ರ ಸಾಧನೆಗಳಿಲ್ಲ, ತತ್ವಜ್ಞಾನ ಇಲ್ಲ, ಅದಕ್ಕೆ ನಾನು ಬರಲ್ಲ ಅಂದ್ರೆ ಅದಕ್ಕೆ ಒಳಗಿನ ಗುಟ್ಟನ್ನು ಕೇಳ್ತಾ ಇದ್ದಾರೆ. ಯಾರಿಗೆ ಆದ್ರೂ ಲೋಕದಲ್ಲಿ ತತ್ವಜ್ಞಾನ ಸಾಧನೆಗಳ ಪರಿಪರಿ ವಿಚಾರ ನೀನ್ ಒಲಿದ್ರೆ ಬರುತ್ತೋ, ಒಲಿಲಿಕ್ಕಿಂತ ಮೊದಲು ಬರುತ್ತೋ ಹೇಳಲ್ಲ. ನೀನ್ ಒಲಿದರೇನೆ ಸ್ಫೂರ್ತಿ ಬರುತ್ತೆ. ಅದಕ್ಕೆ ಹೇಳ್ತಾ ಎಲ್ಲ ಸಾಧನಗಳು ನಿನ್ನ ಬಳಿಯಲ್ಲುಂಟು, ಇಲ್ಲದ್ದು ಒಂದು ಇಲ್ಲ ಎನಗೆ ಇತ್ತ ನೀ ಒಲಿದ ಮೇಲೆ. ನೀನು ನನಗೆ ಒಲಿದ ಮೇಲೆ ಇಲ್ಲದ್ದೊಂದು ಇಲ್ಲ ಎನಗೆ, ಎಲ್ಲ ನಿನ್ನ ಒಳಗಡಕ ಯೋಚಿಸಲಾಗಿ ಇನ್ನು ಎಲ್ಲ ನಿನ್ನೊಳಗೆ ಇದೆ. ನಾನು ಮೊದಲು ಯೋಚನೆ ಮಾಡಲಿಲ್ಲ, ಇದು ಒಳಾಗಿ ಹೋಗ್ತಾರೋ. ಗೋಪಾಲದಾಸರ ಶಬ್ದ ಪ್ರಯೋಗನೇ ಒಳಗೆ ಹೋಗ್ಬಿಟ್ಟು ಹೇಳ್ತಾ ಬರ್ತಾರೆ. ನಾವು ದೇವರನ್ನ ಪಡೆಯಬೇಕು ಅಂದ್ರೆ ನೀ ಮಾಡ್ಕೊಳ್ಳಲ್ಲ, ಆ ಕಲ್ಲು ಮಾಡ್ಬೋದಾ ಇಲ್ಲ ಅಂತ ಹೇಳಿದ್ರು. ನಾವು ಎಲ್ಲ ತಿಳ್ಕೊಂಡು ಸಾಧನೆಗಳು ಮಾಡಿದ ಮೇಲೆ ದೇವರು ನಮಗೆ ಸಿಗಬೇಕು ಅಂತ ನಮ್ಮ ಕಲ್ಪನೆ ಇರುತ್ತೆ. ಅದು ಗೋಪಾಲದಾಸ ರಿವರ್ಸ್ ಆಗಿ ಹೋಗ್ತಾ ಇದ್ದ. ನನ್ ತಿಳುವಳಿಕೆ ಬರಬೇಕಾದ್ರೂ ನೀನೇ ಬೇಕು ಅಂದ್ರೆ, ದೇವರು ನಮಗೆ ಒಲಿಯಬೇಕು ಎಂಬೋ ಡಿಸಿಷನ್ ಯಾವಾಗ ತಗೋಬೇಕು ಅಂತ. ನಾವು ತಿಳ್ಕೊಂಡು ನಾವು ಸಾಧನೆಗಳು ಪಡ್ಕೊಂಡ ಮೇಲೆ ಎಸ್ ಇವಾಗ ನಾನು ಒಲಿಯಬೇಕು ಅಂತ ಡಿಸಿಷನ್ ತಗೋಬೇಕಾ ಅಂದ್ರೆ, ಇಲ್ಲ ಇವನನ್ನು ಉದ್ಧಾರ ಮಾಡಬೇಕು ಅಂತ ನಿರ್ಣಯ ಮೊದಲೇ ತಗೊಂಡು ಅವನೇ ನಮ್ಮೊಳಗಿದ್ದು ಸರಿಯಾದ ತತ್ವಜ್ಞಾನ ಕೊಡಿಸಿ ಸರಿಯಾದ ಸಾಧನೆಗಳು ಮಾಡಿಸಿ ಗೊತ್ತಿಲ್ಲದೆ ನಮಗೆ ಗೊತ್ತಿಲ್ಲದೆ ಒಳಗೆ ಇದ್ದುಕೊಂಡು ಇಷ್ಟೆಲ್ಲ ಮಾಡಿಸಿ ಗೊತ್ತಾಗುವಂತೆ ಮೇಲೆ ಅಪ್ಪ ನಿನ್ನಷ್ಟು ಇಷ್ಟು ಸಾಧನೆಗಳಿವ ನಾ ಬರ್ತೀನೋ ಅಂತ ಮೇಲಿಂದ ಹೇಳಬೇಕು. ಈ ನಾಟಕ ಆಡಬೇಕವ, ಅದು ನಂಗೆ ಗೊತ್ತು ಸ್ವಾಮಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಎಲ್ಲ ನಿನ್ನೊಳಗಡಕ ಯೋಚಿಸಲಾಗಿ ಇನ್ನು. ಯಾಕೆ ಸ್ವತಂತ್ರವಾಗಿ ಪ್ರವೃತ್ತಿ ಮಾಡುವ ಯಾವ ಚೇತನರೂ ಇಲ್ಲ. ಲಕ್ಷ್ಮೀದೇವಿ ಮೊದಲುಕೊಂಡು ಯಾರೂ ಕೂಡ ಸ್ವತಂತ್ರವಾಗಿ ಪ್ರವೃತ್ತಿ ಇಲ್ಲ ಅಂದ ಮೇಲೆ ಮಾಡಬೇಕಾಗಿದ್ದು ನೀನೇ. ಕಲ್ಲು ಮೃದು ಆಗುವುದು ಕಂಡ ಆಗಲಿ ನಿನ್ನ, ಹುಲ್ಲು ಪರ್ವತ ಭಾರ ಹರಿ ನಿನ್ನ ಕಾಣದಾಗ. ಸಾಧನೆ ಎಂಬುದು ಕಲ್ಲು ಹುಲ್ಲಿನಂತೆ ಆಗ್ಬಿಡುತ್ತೆ. ನಿನ್ನ ಕಂಡ ಆಗಲಿ, ನಿನ್ನನ್ನು ಕಂಡದರೆ ಅಂದ್ರೆ ಅರ್ಥ, ತಲೆಗೆ ನಿನ್ನ ಚಿಂತನೆ ಬರ್ತಾ ಇದ್ರೆ ನೀನೇ ಕಾರಣ, ನೀನೇ ಮಾಡಿಸ್ತಾ ಇದೀಯಾ ಎಂಬ ಎಚ್ಚರ ಬರ್ತಾ ಇದ್ದರೆ ಸಾಧನೆ ದೊಡ್ಡ ಬೆಟ್ಟ ಆಗಿದ್ರೂ ಹುಲ್ಲು ಕಡ್ಡಿಯಂತೆ ಆಗ್ಬಿಡುತ್ತೆ. ಒಂದು ವೇಳೆ ಹುಲ್ಲು ಪರ್ವತ ಭಾರ ಹರಿ ನಿನ್ನ ಕಾಣದಾಗ, ನಿನ್ನ ಎಚ್ಚರವೇ ತಲೆಗೆ ಮೂಡಿಲ್ವಾ ಅದು ಹುಲ್ಲು ಕೂಡ ಪರ್ವತ ಭಾರ ಆಗ್ಬಿಡ್ತಾ ಇರುತ್ತೆ. ಇದು ಹೇಗೆ ಅಂದ್ರೆ ಮಾಡೋ ಕಾರ್ಯದ ಗುರಿ ಅವನೇ ಅಂತ ತಿಳ್ಕೊಳ್ಳದೆ, ಅವನ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಳದೆ ಕೇವಲ ಕರ್ಮದಲ್ಲೇ ಆಸಕ್ತರಾಗಿ ಹೋಗ್ತಾ ಇದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಆ ಕರ್ಮ ಕೊನೆಗೆ ಮೊದಲು ಅದರಲ್ಲೇನೋ ಹೊಸತನ ಇರುತ್ತೆ. ಫಸ್ಟ್ ವೆರೈಟಿ ಅಂತ ಮಾಡ್ಲಿಕ್ಕೆ ಹೋಗ್ತೀವಿ, ಅದು ಮಾಡ್ಲಿಕ್ಕೆ ಹೋದ್ಮೇಲೆ ಸ್ವಲ್ಪ ಕಾಲಕ್ಕೆ ಅದು ವೆರೈಟಿ ಹೋಗ್ಬಿಡುತ್ತೆ, ಹಳೇದಾಗ್ಬಿಡುತ್ತೆ. ನಮ್ಮ ಸಂಧ್ಯಾವಂದನದಂತೆ, ಸಂಧ್ಯಾವಂದನೆ ಹಳೇದು, ಬಹಳ ವರ್ಷಗಳಾಗಿ ಕಲ್ತ್ಕೊಂಡು ಅದಕ್ಕೆ ಮೆಕ್ಯಾನಿಕಲ್ ಹೀ ಹೋಗ್ತಾ ಇರುತ್ತೆ. ಯದ್ಯಪಿ ಇವರೇ ಹೇಳ್ತಾರೆ, ಒಂದು ಸಂಧ್ಯಾವಂದನೆ ಸಾಕು ಸರಿಯಾಗಿ ದೇವ್ರನ್ನ ಕಾಣ್ಲಿಕ್ಕೆ ಅಂತಾರೆ. ನಾ ಅದು ಸರಿಯಾಗಿ ಮಾಡ್ತಾ ಇಲ್ಲ. ಯಾಕೆ? ನಮ್ ಮುಖ್ಯವಾಗಿ ನಮ್ಮ ಕರ್ಮದ ಗುರಿ ಆ ಭಗವಂತನ ಪಾದವನ್ನ ಕಾಣೋದು ಎಂಬುದು ಗುರಿ ಇಟ್ಟುಕೊಂಡು ಮಾಡುತ್ತಾ ಇಲ್ಲ. ಆಗಿಂದಾಗಿ ಏನೋ ಒಂದು ಕೆಲಸ ಮುಗಿಸಿದ್ರೆ ಸಾಕು ಅಂತ ಮೆಕ್ಯಾನಿಕಲ್ ಪ್ರಾಸೆಸ್ ನಡೀತಾ ಇರೋದಾದ್ರಿಂದ ಹೀಗಾಗ್ತಾ ಇದೆ. ಎಲ್ಲಿ ಗೆಲ್ಲಿಗೋ ಆಗಿ ಎನಗೆ ತೋರುವ ದಿನ್ನು ಗಲ್ಲ ಗಲ್ಲವ ಬಿಡದು ಗಂಟರನೆ ಸೆಳೆದುಕೊಂಡು ಗುಲ್ಲು ಎಬ್ಬಿಸದೋಡಿ ಹೋಗವನಂತೆ ನೀನು. ಅದಕ್ಕೆ ಹೇಳುತ್ತಾ ಇದ್ದಾರೆ, ಎಲ್ಲಿಗೆ ಎಲ್ಲಿಗೋ ಆಗಿ ನಿನಗೆ ತೋರುವುದಿನ್ನು, ಒಂದು ನೋಡ್ಲಿಕ್ಕೆ ಹೋದ್ರೆ ಒಂದು ಹೊಳಿತಾ ಇದೆ, ಎಲ್ಲೆಲ್ಲಿ ಎಲ್ಲೆಲ್ಲಿಗೆ ಕನೆಕ್ಷನ್ ಬರ್ತಾ ಇದೆ. ನಿನ್ನ ನೋಡ್ತಾ ಇದ್ರೆ, ಆಲೋಚನೆ ಮಾಡ್ತಾ ಇದ್ರೆ, ಸಾಧನೆಯಲ್ಲಿ ಏನೇನೋ ನಂಗೆ ತೋರ್ತಾ ಇದೆಯಪ್ಪ. ಅಷ್ಟೇ ಅಲ್ಲ, ಗಲ್ಲ ಗಲ್ಲ ಬಡ್ಕೊಂಡು ಗಂಟ್ಲೆಲ್ಲ ಸೆಳ್ಕೊಂಡು ಗುಲ್ಲು ಎಬ್ಬಿಸದೆ ಓಡಿ ಗುಲ್ಲು ಎಬ್ಬಿಸಿ ಓಡಿಪೋದವನಂತೆ ನೀನು. ಅಂದ್ರೆ ಇಷ್ಟು ಗಡಿಬಿಡಿ ಮಾಡಿ ಸೈಲೆಂಟ್ ಆಗಿ ಹೊರಟು ಹೋಗ್ಬಿಟ್ರೆ ಹೇಗಿರುತ್ತೋ ಹಾಗೆ ನೀನು ನಮ್ಮೊಳಗಿದ್ಬಿಟ್ಟು ನಾನಾ ಗಡಿಬಿಡಿ ಮಾಡಿಸಿ ನಿನ್ನ ಎಚ್ಚರವೇ ಕೊಡದೆ ಹೋಗಿ ಬಿಟ್ರೆ ಹೇಗೆ ಹೇಳು? ನಿನ್ನ ಎಚ್ಚರವೇ ಕೊಡ್ತಾ ಇಲ್ಲ. ಒಂದು ಕಡೆ ಪಾಠ ಪ್ರವಚನ ಅಂತ ಕೂಡಿಸ್ತೀಯ, ಆ ಪಾಠ ಮಾಡುವ ಕಾಲಕ್ಕೆ ನಿನ್ನ ಕಡೆ ಗಮನ ಕೊಡದೆ ಪಾಠ ಮಾಡಿಸ್ತೀಯ, ನಿನ್ನ ಕಡೆ ಗಮನ ಕೊಡಿಸಿ ಪಾಠ ಮಾಡಿಸ್ತೀಯ, ಎರಡು ರೀತಿ ಇದೆ. ನಿನ್ನ ಕಡೆಯೇ ಗಮನ ಕೊಡದೆ ಪಾಠ ಮಾಡಿದರೆ ಏನಾಗುತ್ತೆ ಅಂದ್ರೆ ನಾ ಚೆನ್ನಾಗಿ ಪಾಠ ಮಾಡಿದೆ ಎಂಬ ಅಹಂಕಾರ ಕೂಡುತ್ತೆ. ನಾ ಚೆನ್ನಾಗಿ ಪಾಠ ಕೇಳಿದೆ, ಒಟ್ಟಾರೆ ಯಾವುದು ಯಾವುದು ಜ್ಞಾನ ಕಾರ್ಯ ಅಂತ ಹೊರಡುತ್ತಾ ಇದೆ, ಅಲ್ಲಿ ಭಗವಂತನ ಎಚ್ಚರ ಇಲ್ಲದಿದ್ದರೆ ಅವ ಮಾಡಿಸ್ತಾ ಇದ್ದಾನೆ ಅಂತ ಅದು ಅಜ್ಞಾನ ಕಾರ್ಯ ಆಗ್ತಾ ಇದೆ, ಜ್ಞಾನ ಕಾರ್ಯ ಅಲ್ಲ. ಅದಕ್ಕೆ ಮೆಲ್ಲ ಮೆಲ್ಲನೆ ಮನಕ್ಕೆ ಬಂದು ಸುಡಿದು ಹೋದರೆ ಎಲ್ಲ ಸಂಪತ್ತು ಹೋಗಲ ಆಡಿಸಿಕೊಂಡವನು ಎಲ್ಲಿ ತನಕ ಅವಾಗ ಕ್ಲೇಶವೂ ಆಗುವುದು. ಇಲ್ಲಿ ಸಾದೃಶ್ಯ ಸ್ವಲ್ಪ ಆ ವಿಷಯದಲ್ಲಿನ್ನೂ. ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ಮನಕ್ಕೆ ಮೆಲ್ಲ ಮೆಲ್ಲನೆ ಬಂದು ಸುಳಿದು ಹೋದರೆ, ಅದೇ ಹೇಳ್ತಾ ಇದ್ದಾರೆ. ಹೇಗೆ? ಎಲ್ಲಾ ಸಂಪತ್ತು ಬಂದು ಒಂದು ಕ್ಷಣದಲ್ಲಿ ಎಲ್ಲ ಹೊರಟು ಹೋದ್ರೆ ಹೇಗಿರುತ್ತೋ ಹಾಗೆ ಮನಸ್ಸಿಗೆ ನೀನು ಬರುವಂತವನಾಗಿ ಇದ್ದಕ್ಕಿದ್ದಂತೆ ಅದೃಶ್ಯನಾಗಿ ಬಿಟ್ರೆ ಹೀಗಾಗುತ್ತಯ್ಯ. ಅಂದ್ರೆ ಧ್ಯಾನಕ್ಕೆ ಬಂದ ಮೂರ್ತಿ ತಾನು ಸ್ವಲ್ಪ ಹೊತ್ತು ನಿಂತು ಇದ್ದಕ್ಕಿದ್ದಂತೆ ಹೊರಟು ಹೋದ್ರೆ ಆತ ಹೇಗಿರ್ತಾನೆ ಅದನ್ನ ಹೇಳ್ತಾ ಇದ್ದಾರೆ. ಎಲ್ಲ ಸುರರೊಡೆಯ ಗೋಪಾಲ, ಇಲ್ಲಿ ನೋಡಿ ಯಕ್ಷನ ಹೇಳ್ತಾರೆ, ಎಲ್ಲಾ ಸಂಪತ್ತು ಬಂದು ಇದ್ದಕ್ಕಿದ್ದಂತೆ ಕಳ್ಕೊಂಡ್ರೆ ಹೇಗಾಗುತ್ತೋ, ನೀನು ನನ್ನ ಮನಸ್ಸಿಗೆ ಬಂದು ಇದ್ದ ಅದೃಶ್ಯನಾಗ್ಬಿಟ್ರೆ ಹೇಗಾಗುತ್ತೆ ಅಂದ್ರು. ಹೌದಾ ಅಂದ್ರೆ ಅದಕ್ಕಂದ್ರು ಇಲ್ಲಿ ಸಾದೃಶ್ಯ ಸ್ವಲ್ಪ ಆ ವಿಷಯದಲ್ಲಿ ಇನ್ನು ಅಂದ್ರು. ಅಂದ್ರೆ ಟೋಟಲ್ ಕಂಪ್ಯಾರಿಸನ್ ಕೊಡ್ತಾ ಇಲ್ಲ. ಈ ಸಂಪತ್ತು ಅಂದ್ರೆ ದೇವರು ಕಾಣಿಸಿ ಮತ್ತು ಇದ್ದಕ್ಕಿದ್ದಂತೆ ಹೃದಯದಲ್ಲಿ ಧ್ಯಾನಕ್ಕೆ ನಿಲುಕಿ ಇದ್ದಕ್ಕಿದ್ದಂತೆ ಮೆಲ್ಲ ಮೆಲ್ಲಕ್ಕೆ ಹೊರಟು ಹೋಗ್ಬಿಟ್ರೆ ಅದು ಎಷ್ಟು ನೋವಾಗುತ್ತೆ ಅಂದ್ರೆ ಏನ್ ನೋಡಿದ್ರು, ಯಾವ ದೃಷ್ಟಾಂತ ಕೊಡಬೇಕು 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 ಅಂತ ಯಾವುದಕ್ಕೂ ಸರಿ ಹೋಗ್ತಾ ಇಲ್ಲ. ಅದು ಕೊನೆಗೇನು ದುಡ್ಡು ಬಂದು ಇದ್ದಕ್ಕಿದ್ದಂಗೆ ಹೋದಂತೆ ಆಯಿತು ಅಂದ್ರೆ ಆ ದುಡ್ಡು ಪೂರ್ಣ ಸಂಪತ್ತು ಬಂದು ಒಂದು ಕ್ಷಣದಲ್ಲಿ ಕಳ್ಕೊಂಡ್ರೆ ಅದು ಎಷ್ಟು ದುಃಖ ಆಗುತ್ತೋ ಅಷ್ಟು ದುಃಖ ಆಯ್ತಾ ನಿಮಗೆ ಅಂದ್ರೆ ಛೇ ಇಲ್ಲ ಹೇಳಲಿಕ್ಕೆ ಬೇರೆ ದುಃಖ ಇಲ್ಲ ನಿಮ್ಮ ಹತ್ರ. ಯಾಕಂದ್ರೆ ಲೋಕದಲ್ಲಿ ದೇವರನ್ನ ಧ್ಯಾನ ಮಾಡಿ ಕಳ್ಕೊಂಡ ಕಾಲಕ್ಕೆ ಬರೋ ದುಃಖ ಅಂಬುದು ನಿಮ್ಗೆ ಟಚ್ಚೇ ಇಲ್ಲ ಸಬ್ಜೆಕ್ಟ್. ನಿಮಗಿರೋದು ಈ ಪದಾರ್ಥಗಳು ವ್ಯಕ್ತಿಗಳು ಕಳ್ಕೊಂಡ ಕಾಲಕ್ಕೆ ಬರೋ ದುಃಖ. ಆ ದುಃಖ ನಿಮ್ಗೆ ದೃಷ್ಟಾಂತ ಕೊಡ್ಬೇಕು. ಆದ್ರೆ ಆ ದುಃಖ ಈ ದುಃಖ ಒಂದಲ್ಲೋ ಜಾಸ್ತಿ ಇದು ಬಹಳ ಜಾಸ್ತಿ. ದೇವರನ್ನ ಧ್ಯಾನಕ್ಕೆ ಬಂದು ಸ್ವಾಮಿನ ಕಳ್ಕೊಂಡು ಹೇಗಾಗುತ್ತೆ? ಎಲ್ಲ ಸುರನೊಡೆಯ ಗೋಪಾಲ ವಿಠಲ ಬಲ್ಲಿದ ನಿನ್ನ ಧ್ಯಾನ ಬಲ್ಲವನು ಭೋಗ, ನಿನ್ನ ಧ್ಯಾನ ಬಲ್ಲಿದ ಭೋಗ ಬಲ್ಲವನು. ಅಂದ್ರೆ ದೇವರ ಅದಕ್ಕೆ ದಾಸರು ಒಂದು ಕಡೆ ಹೇಳುತ್ತಾರೆ, ನಿನ್ನ ನಾಮವೇ ನನಗೆ ಅಮೃತಾನ್ನ ಅಂತ ಎಲ್ಲ. ಅಂದ್ರೆ ಇದರಲ್ಲಿ ಏನೋ ಕೂತಿದೆ, ಏನೋ ಕೂತಿದೆ. ಅದು ಹೇಳಲಿಕ್ಕೆ ದಾಸರು ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು ಅಂದ್ರೆ ಸಾಮಾನ್ಯವಾಗಿ ನಮಗೆ ಮನೋನಿಗ್ರಹ ಮಾಡಬೇಕು, ಮನೋನಿಗ್ರಹ ಮಾಡಬೇಕು ಅಂತ ಹೇಳ್ತಾ ಬರ್ತಾರೆ. ಮನಸ್ಸನ್ನು ನಿಗ್ರಹ ಮಾಡಬೇಕು ಅಂತ ಹೇಳಿದರೆ ಏಕಾದಶಿ ಉಪವಾಸ, ಉಪವಾಸದಿಂದ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಶುರು ಮಾಡಿ. ಅದು ದ್ವಾದಶಿಗೆ ಕಾದುಕೊಂಡಿರುತ್ತೆ, ಏಕಾದಶಿನೇ ಶುರು ಆಗಿರುತ್ತೆ. ನಾಳೆ ಅಡಿಗೆ ಏನು, ಮೆನು ಏನು, ನಾಳೆಗೆ ಅಂತ ಇರಬೇಕು ಆಲೋಚನೆ, ಅದೇ ಶುರು ಆಗಿರುತ್ತೆ. ಅದಕ್ಕೆ ಮನೋನಿಗ್ರಹ ಅಂದ್ರೆ ಮನಸ್ಸು ಸುಖದ ಕಡೆ ಹೋಗ್ಲೇಬಾರದು. ನಮಗೆ ಲೋಕದಲ್ಲಿ ಏನೇನು ಸುಖ ಸಿಗ್ತಾ ಇದೆ, ಯಾವ್ದು ಯಾವುದು ಸಿಗೋದೇ 5 ವೆರೈಟಿ, ಇನ್ನು ಅದಕ್ಕಿಂತ ಬೇರೆ ಇಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಶಬ್ದ ಕೇಳಿ ಸುಖ, ಸ್ಪರ್ಶ ಮುಟ್ಟಿ ಸುಖ, ಅದು ಎಸಿ ಇದ್ರೆ ಅದು ಸ್ಪರ್ಶ. ಚರ್ಮಕ್ಕೆ ತಾಕಿ ಏನೇನು ಸುಖಗಳು ಬರಬೇಕು ಅವೆಲ್ಲ ಸ್ಪರ್ಶ. ಇನ್ನ ರೂಪ ನೋಡಿ ಸುಖ, ಅದು ಪದಾರ್ಥ ಆಗ್ಬೋದು ವ್ಯಕ್ತಿ ಆಗ್ಬೋದು, ಆ ರೂಪವನ್ನು ನೋಡಿ ಸುಖ. ರಸ ನಾಲಿಗೆಯಿಂದ ರಸ, ಅದು ಉಂಡು ಸುಖ. ಇನ್ನ ಗಂಧ ಮೂಸಿ ನೋಡಿ ಸುಖ, ಏನೋ ಸೆಂಟ್ ಆಗಿರ್ಬೋದು, ಅಡಿಗೆ ಪದಾರ್ಥ ಆಗಿರ್ಬೋದು, ಏನು ಹೊರಗಿನ ಹೋಟ್ಲಲ್ಲಿಂದ ಹೊರಗೆ ಬರ್ತಾ ಇದ್ರೆ ಬರ್ತಾ ಇರುತ್ತೆ, ವಾಸನೆ ಬರ್ತಾ ಇರುತ್ತೆ, ಅದು ಸೆಳ್ಕೊಂಡು ಹೋಗ್ತಾ ಇರುತ್ತೆ ಎಲ್ಲರನ್ನ ಒಳಕ್ಕೆ. ಹಾಗೆ ಹೌದು ಗಂಧ, ಹೌದು ಆ ರೀತಿಯಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಂದ ಬರುವ ಸುಖ ಇಷ್ಟಕ್ಕಿಂತ ಬೇರೆ ನಮ್ಮಲ್ಲಿ ಸಿಗಲ್ಲ, ನಾಟ ಬೆಲವಲ್ ಇಷ್ಟೇ ಇರೋದು. ಈ ಸುಖಕ್ಕಾಗಿ ಒದ್ದಾಡ್ತಾ ಇರ್ತೇವೆ, ಒದ್ದಾಡ್ತಾ ಇರ್ತೇವೆ ಅನ್ನೋದಕ್ಕಿಂತ ನಮ್ಮ ಮನಸ್ಸು ಅನೇಕ ಜನ್ಮಗಳಿಂದ ಈ ಸುಖಗಳಿಗೆ ಅಭ್ಯಾಸ ಪಟ್ಟಿದೆ, ಟ್ಯೂನ್ ಆಗಿಬಿಟ್ಟಿದೆ. ಎಷ್ಟು ಟ್ಯೂನ್ ಆಗಿದೆ ಅಂದ್ರೆ, ಅಲ್ಲ ಇಷ್ಟುವರೆಗೆ ಎಷ್ಟು ವರ್ಷ ಆಯ್ತು, 50, 60, 70 ಯಾರು ವಯಸ್ಸವರೆದು ದಿನ ಹಾಗೂ ಊಟ ಮಾಡ್ತಾ ಇದ್ವಿ. ಒಂದ್ ದಿವಸ ರುಚಿ ಊಟ ಬೇಡ ಇತ್ತು, ಊಟದ ಮೇಲೆ ವಿರಕ್ತಿ ಬಂತದ್ದು ಬಂತ ಇಲ್ಲ, ಈಗ ಸ್ವಲ್ಪ ವೆರೈಟಿ ಆಗಿ ಮಾಡಬೇಕು ಅಂತ ಬರುತ್ತಷ್ಟೇ ಹೊರತು ಊಟವೇ ಬೇಡ ಅಂತ ಬರೋದೇ ಇಲ್ಲ. ಊಟದ ಮೇಲೆ ಅಂದ್ರೆ ಈ ಭೋಗದ ಮೇಲೆ ವಿರಕ್ತಿ ಬರ್ತಾ ಇಲ್ಲ. ಅಂತಹದ್ದು ಜನ್ಮ ಜನ್ಮಗಳಿಂದ ಅಭ್ಯಾಸ ಆಗಿದೆ. ಅದನ್ನ ಇದ್ದಕ್ಕಿದ್ದಂತೆ ಯಾರೋ ಒಬ್ಬರ ಆಚಾರ ಪ್ರವಚನ ಕೇಳ್ಬಿಟ್ಟು ಈ ಸುಖ ಎಲ್ಲ ಬಿಡ್ಬಿಡ್ರಿ, ಲೌಕಿಕ ಸುಖ ಬೇಡ ಅಂತ ಹೇಳಿದ್ರೆ ನಾವು ಬಿಡ್ಲಿಕ್ಕೆ ಹೋದ್ರೆ ಮನಸ್ಸು ಕೇಳುತ್ತೆ ಅನ್ರಿ. ಸಿಂಹದಂತೆ ಮನಸ್ಸು ಮಾತೇ ಕೇಳಲ್ಲ, ನಮ್ಮನ್ನೇ ಅಪ್ಪಳಿಸಿ ತಿಂದ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ ಹಾಗಾದರೆ ಇದಕ್ಕೆ ಏನಾದರೂ ಒಂದು ಮಾರ್ಗ ಬೇಕು. ಇದಕ್ಕೊಂದೇ ಒಂದು ಮನಸ್ಸು ಕೋತಿಯಂತೆ, ದೊಡ್ಡ ಕೋತಿ. ಈ ಕೋತಿ ನೋಡ್ತೀರಾ, ಇಲ್ಲಿ ಸದ್ಯಕ್ಕಿಲ್ಲ ಅಂತ ಕಾಣುತ್ತೆ, ಒಂದು ಕೋತಿ ಇಲ್ಲ. ಎಲ್ಲಿ ಎಲ್ಲಿ ಹೋದಪ್ಪ? ಶುಕಸ್ಥಳ ಮೊದಲ ಕಲ್ಲಾಗದು ಬೇಕಾದಷ್ಟು ಮೊದಲ ಕಲ್ಲವೇ. ಶುಕಸ್ಥಳಕ್ಕೆ ನೀವು ಹೋದರೆ ಬೆಳಿಗ್ಗೆ ನೀವು ಬೆಳಗಿನ ಜಾವ 5 ಗಂಟೆಗೆ ಸ್ನಾನಕ್ಕೆ ಹೋಗಬೇಕು. ಆ ರೋಡ್ ತುಂಬ ಕಪಿಗಳೇ. ಆ ಒಂದು ಊರಲ್ಲಿ 5 ಲಕ್ಷ ಕಪಿ ಇದೆ. 5 ಲಕ್ಷ ಕಪಿ ಜನರೇ ಇಲ್ಲ ಇಲ್ಲ ಅಲ್ಲಿ ಅಷ್ಟು ಕಪಿಗಳು, ಅಷ್ಟು ಕಪಿಗಳು ಸಂಖ್ಯೆ ಎಷ್ಟು ಅಂದ್ರೆ ಕೋಲ್ ತಗೊಂಡು ನಾವು ಬಡಿಯೋದಲ್ಲ ಅದೇ ಬಡಿಯುತ್ತೆ ಅಂತ. ಸರಿ, ಆ ಕೋತಿಯ ಲಕ್ಷಣ ಅದನ್ನ ಏ ಅಲ್ಲಿ ಹೋಗಬೇಡ ಅಂತ. ಅದು ಹಣ್ಣು ತಿಂತಾ ಇರುತ್ತೆ, ಅದರ ಕಡೆಯಿಂದ ಬಲವಂತವಾಗಿ ಸೆಳೆದು ಪಕ್ಕಕ್ಕೆ ಹೋದ್ರೆ ಕೂಡಿಸಿಟ್ರೆ ಮತ್ತ ಓಡಿ ಹೋಗುತ್ತೆ. ಅದರ ಕಣ್ಣೆವಾಗೂ ಅದರ ಮೇಲೆ ಬಿದ್ದಿರುತ್ತೆ, ಅದರ ಮೇಲೆ ಆ ಹಣ್ಣಿನ ಮೇಲೆ ಬಿದ್ದಿರುತ್ತೆ, ಸುಖದ ಪದಾರ್ಥದ ಮೇಲೆ ಬಿದ್ದಿರುತ್ತೆ. ಅದಕ್ಕೆ ಇವಾಗ ಏನು ಸಬ್ಜೆಕ್ಟ್ ಏನು ಒಂದು ಅಂದ್ರೆ ಆ ಕೋತಿಯನ್ನ ಅದು ಯಾವುದಾದರೆ ತಿಂತ ಇದೆಯೋ, ಯಾವುದರ ಮೇಲೆ ಅದರ ಕಣ್ಣಿದೆಯೋ ಅಲ್ಲಿಂದ ಡೈವರ್ಟ್ ಮಾಡಬೇಕು, ಅದಲ್ಲಿ ಹೋಗ್ಲೇಬಾರದು. ಮನಸ್ಸು ಅಷ್ಟೆ, ಈ ಹೊರಗಿನ ಸುಖದ ಕಡೆಗೆ ಮನಸ್ಸು ಹೋಗಬಾರದು, ಅದನ್ನು ಡೈವರ್ಟ್ ಮಾಡಬೇಕು, ದೇವರ ಕಡೆ ಕರ್ಕೊಂಡು ಬರಬೇಕು. ನಾವು ಗರ್ಭಗುಡಿಯಲ್ಲಿ ಕೂಡ್ತೀವಿ, ಮನಸ್ಸು ಹೊರ ಬಂದಿರುತ್ತೆ, ಹೌದಾ? ನಾವು ಗರ್ಭಗುಡಿಯಲ್ಲಿ ಕೂತರೂ ಕೂಡ ಮನಸ್ಸು ಹೊರಗೆ ತಿರುಗಾಡ್ತಾ ಕೂತಿರುತ್ತೆ. ಅದಕ್ಕೆ ಮನಸ್ಸು ದೇವರ ಕಡೆಯೇ ಹೋಗಬೇಕಾದ್ರೆ ಏನು ಮಾಡಬೇಕು ಅಂದರೆ ಅದಕ್ಕೆ ಒಂದೇ ಒಂದು ಮಾರ್ಗ. ಅದಕ್ಕೆ ಈ ಹೊರಗಡೆ ಏನು ಸುಖ ಸಿಗ್ತಾ ಇದೆ ಆ ಸುಖಕ್ಕಿಂತ ಜಾಸ್ತಿ ಸುಖ ದೇವರ ಸ್ಮರಣೆಯಲ್ಲಿ ಸಿಕ್ಕರೆ ಅದು ಇನ್ನು ಈಚೆ ಬರಲ್ಲ. ಅದಕ್ಕೆ ಒಂದು ಹಣ್ಣು ಹಾಕಿದರೆ ಅದು ಯಾವುದು ಸಣ್ಣ ತಿಂತಾ ಇದ್ರೆ ಈಚೆ ದೊಡ್ಡ ಬಾಳೆಹಣ್ಣಿನ ಗೋಣೆ ತಂದಿಟ್ಬಿಟ್ರೆ ಆ ತಿನ್ನೋದನ್ನ ಬಿಸಾಡುತ್ತೆ, ಈಚೆ ಬಂದ್ಬಿಡುತ್ತೆ, ಕೂಡುತ್ತೆ. ಇನ್ನು ಇದು ದೊಡ್ಡದು ತಿನ್ನುವಾಗ ಎಲ್ಲ ಇದ್ದರೆ ಅದಕ್ಕೆ ಚೂರು ಚಾರು ಆಚೆ ಇಟ್ಟು ಬಾ ಅಂದ್ರೆ ಹಾಗೆ ನೋಡುತ್ತೆ, ಮತ್ತು ಈಚೆ ನೋಡುತ್ತೆ, ಅಷ್ಟು ಬರಲ್ಲ. ಬಹಳ ಟೆಕ್ನಿಕ್ ಅದಕ್ಕೆ. ಹಾಗೆ ಮನಸ್ಸು ಕೂಡ ನೋಡುತ್ತೆ, ಅಲ್ಲಿ ಸುಖ ಎಷ್ಟು ಇಲ್ಲಿ ಸುಖ ಎಷ್ಟು ಕಂಪೇರ್ ಮಾಡುತ್ತೆ, ನೋಡುತ್ತೆ, ಎಲ್ಲ ನೋಡುತ್ತೆ. ಕಮ್ಮಿ ಇದ್ರೆ ಮುಖವೂ ನೋಡಲ್ಲ ಅದೇ ತರ. ಅವಾಗ ಇಲ್ಲಿ ಹೇಗೆ ಕರೆಕ್ಟ್ ಚೆನ್ನಾಗಿದೆ, ಕಂಪ್ಯಾರಿಸನ್ ಎಲ್ಲ ಚೆನ್ನಾಗಿದೆ. ಈಗ ಸದ್ಯಕ್ಕೇನು ನಮಗೆ ಸಿಗುವ ಸುಖಗಳೆಲ್ಲ ಒಂದು ಕಡೆ ಇದೆ, ಒಂದು ಕಡೆ ದೇವರು ಇದ್ದಾರೆ. ನಾವು ಏನ್ ಹೇಳ್ತಾ ಇದ್ದೀವಿ, ಈ ಸುಖಗಳೆಲ್ಲ ಬೇಡ, ದೇವರ ಹತ್ರ ಹೋಗು. ಯಾಕೆ ಇದ್ದ ಸುಖ ಎಲ್ಲ ಬಿಟ್ಟುಕೊಂಡು ದೇವರ ಮುಂದೆ ಸುಮ್ಮನೆ ಕಪಿ ತರ ಯಾಕೆ ಕೂತಿರ್ಬೇಕು? ಅದಕ್ಕಂದ್ರು ಈ ಸುಖಗಳೆಲ್ಲ ಯಾವಾಗಾದ್ರೂ ಬಿಟ್ಟು ಹೋಗೋದೆ, ಯಾವಾಗಾದ್ರೂ ಯಾವಾಗೂ ಬಿಟ್ಟು ಹೋಗೋದೆ. ಬೇಕಾದ್ರೆ ನೋಡಪ್ಪ, ಊಟದಲ್ಲಿ ಏನು ಪದಾರ್ಥ ಬೇಕು ಅಂತ ಇಷ್ಟಪಟ್ಟು ಮಾಡಿಸ್ಕೊಂಡಿರ್ತೀವಿ, ಅದು 2 ತುತ್ತು ಹೋಗೊಟ್ಟೊತ್ತಿಗೆ ಟೇಸ್ಟ್ ಹೋಗಿರುತ್ತೆ, ಹೌದಾ? ಒಂದು ಐಟಮ್ ಸ್ವಲ್ಪ ತಿಂದು ಕೂಡ ಸಾಕು ಅನ್ಸುತ್ತೆ, ಅಲ್ಲೇ ಅದರ ಸುಖ ಕಟ್. ಅದರಿಂದ ಸುಖ ಎಷ್ಟು ಕಾಲ ಬರುತ್ತೆ ಅಂದ್ರೆ ಸ್ವಲ್ಪ 2 ಸೆಕೆಂಡೇ. ಮಾತು ಕಟ್ ಇನ್ನೊಂದು ಕೈ ಹಾಕ್ತೀವಿ, ಅದು ಕಟ್ ಅದು ಕಟ್ ಅದು ಕಟ್, ಕೊನೆಗೆ ಯಾವುದೂ ಬೇಡ ಅಂತ ಊಟ ಮುಗಿಸಿ ಕೃಷ್ಣ ಅರ್ಪಣ ಅಂತೀವಿ. ಕೂತದ್ದು ಯಾಕೆ? ಫುಲ್ಲು ಸುಖ ಪಡಿಬೇಕು ಊಟದಿಂದ ಅಂತ. ಇನ್ನು ರಿವರ್ಸ್ ದುಃಖನೂ ಶುರು ಆಗಿರುತ್ತದೆ, ಯಾವ ತಿಂದು ಇನ್ನೊಂದು ತಿನ್ನೋದಕ್ಕೆ ಇನ್ನೊಂದು ತಿನ್ನೋದಕ್ಕೆ ಶುರು ಆಗ್ತಾ ಇರುತ್ತೆ. ಅದಕ್ಕೆಲ್ಲ ಹೇಳ್ತಾ ಇದ್ದಾರೆ ಈ ಮನಸ್ಸನ್ನ ಈ ಲೌಕಿಕ ಸುಖಗಳಿಂದ ಈಚೆ ಕರಕೊಂಡು ದೇವರ ಕಡೆ ಕರಕೊಂಡು ಬರಬೇಕಾದರೆ ಒಂದೇ ಒಂದು ರಾಜಮಾರ್ಗ, ಈ ಲೌಕಿಕ ಸುಖಗಳಿಗಿಂತ ದೊಡ್ಡದಾದ ಹೆಚ್ಚದಾದ ಸುಖ ದೇವರತ್ರ ಸಿಗುತ್ತೆ ಅನ್ನೋದು ಮನಸ್ಸಿಗೆ ಬರಬೇಕು. ಸಿಗಬೇಕು, ಅದಕ್ಕೆ ಮನಸ್ಸಿಗೆ ಬರೋದಲ್ಲ, ಸಿಗಬೇಕು. ಸಿಕ್ಕರೆ ಅದನ್ನು ಹೋಗಲ್ಲ. ಅದಕ್ಕಂದ್ರು ದೇವರತ್ರ ಈ ಎಲ್ಲ ಸುಖಕ್ಕಿಂತ ಹೆಚ್ಚು ಸುಖ ಸಿಗಬೇಕಾದ್ರೆ ಏನ್ ಮಾಡ್ಬೇಕು? ಅದಕ್ಕೆ ದೇವರ ನಾಮ ಸದಾ ಉಚ್ಚಾರ, ಇದೊಂದೇ ಮಾರ್ಗ. ಅಂದ್ರೆ ಇದೊಂದು ಮಾರ್ಗ ಬಿಟ್ರೆ ಬೇರೊಂದು ಮಾರ್ಗವಿಲ್ಲ. ದೇವರ ನಾಮವನ್ನ ಸದಾ ಉಚ್ಚಾರ ಮಾಡ್ತಾ ಅಂದರೆ ಅವಾಗ ಏನಾಗುತ್ತೆ ಅಂದರೆ ಅದು ನಮ್ಮ ಒಳಗೆ ಸುಖವನ್ನ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಅಲ್ರಿ, ನಾವು ಜಪ ಮಾಡ್ತೀವಿ, ನಮ್ಗೇನು ಸುಖ ಬರ್ತಾ ಇದೆ ನಿಮ್ಗೆ ಜಪಗಳು ಮಾಡೋ ಕಾಲಕ್ಕೆ? ಏನೋ ಕೌಂಟ್ ಹೋಗ್ತಾ ಇರತ್ತಷ್ಟೇ, ಕೌಂಟರ್ ಇದ್ರೆ ತಿರುತಾ ಇರತ್ತಷ್ಟೇ ಹೊರತು ಸುಖ ಬಂದಿದ್ರೆ ನಾವು ಜಪ ಬಿಟ್ಟು ಹೇಳ್ತಿದ್ದಿಲ್ಲ. ಸುಖ ಬರ್ತಾ ಇಲ್ಲ ಅಷ್ಟು, ಏನೋ ಕಂಪಲ್ಸರಿ ಮುಗಿಸ್ಬೇಕು ಅಂತ ಹೋಗ್ತಾ ಇದ್ವಿ ಅಷ್ಟೇ. ಅದರಲ್ಲಿ ಏನೋ ಆನಂದ ಸಿಕ್ಕು, ಏನೋ ವಿಶೇಷವಾಗಿ ಆನಂದ ಪಡ್ತಾ ಇಲ್ಲಪ್ಪ, ನಾನಂತೂ ಮಾಡಿದ್ರೆ ನೀವು ಮಾಡಿದ್ರೆ ಗೊತ್ತಿರ ನಮಗೆ, ಹೌದಾ? ಅದಕ್ಕಂದ್ರು ವಿಶೇಷವಾಗಿ ಆನಂದ ಸಿಗಬೇಕಾದರೆ ನಾವು ಮಾಡುವ ಜಪ ಸಾಲದು ಅಂದ್ರು. ತಾಂಬೂಲದಂತೆ ದೇವರ ನಾಮ, ಯಾರು ತಾಂಬೂಲ? ಈ ದೃಷ್ಟಾಂತ ನನ್ನ ತಲೆಗೆ ಬಂದಿದೆ, ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತದೆ, ನಂಗೆ ಬಹಳ ಇಷ್ಟ ಆಯ್ತದ. ತಾಂಬೂಲ ಹಾಕದವ ಒಬ್ಬ ಹಾಕುವವರು, ಹಾಕದವ ಕೇಳಿದ, ಈ ತಾಂಬೂಲ ಯಾಕೆ ಹಾಕ್ತೀರ ಸುಮ್ಮನೆ ಹಸು ಆಗದಂತೆ ಆಗ್ತಾ ಇರ್ತೀರಲ್ಲ, ಯಾವಾಗೂ ಅಗಿತಾ ಇರ್ತೀರಿ. ಅವನು ಅಂದ, ಇದ್ರೊಳಗಿನ ರುಚಿ ನಿಂಗೇನು ಗೊತ್ತು ಅಂದ. ಏನಿರುತ್ತೆ ಒಂಥರ ಹಾಕಿ ನೋಡಿ ಗೊತ್ತಾಗುತ್ತೆ. ಏನೇನು ಮಾಡಬೇಕು? ಹಂಗೆಲ್ಲ ಹೇಳಪ್ಪ, ಅಡಿಕೆ ಹಾಕು, ಇದಕ್ಕೆಲ್ಲ ಇದು ಈ ಐಟಮ್ಸ್ ಎಲ್ಲ ಹಾಕಬೇಕು, ಬಾಯಲ್ಲಿ ಹಾಕು, ಆಗಿ ಉಳ್ದದ್ದು ಹೋಗಿ, ಇಷ್ಟೇ ತಾನೆ. ಆ ಹಾಕ್ಕೊಂಡ, ಅವ್ನು ಹೊಟ್ಟೋದ, ಅವನು ಇವನು ಹಾಕ್ಕೊಂಡ, ಹಾಕ್ಕೊಂಡು ಕೂಡಲೇ ಸುಣ್ಣ ಎಲೆ ಖಾರ ಖಾರ ಎಲ್ಲ ಆಯಿತು. ಇವನು ಸರಿ ಅನಿಸಿಲ್ಲ, ತೊಗೊಂಡು ಒಗೆದು ಬಿಟ್ಟ. ಎರಡು ಸಲ ಹಾಕ್ತಾನೆ, ಒಂದೆರಡು ಸಲ ಒಗೀತಾನೆ, ಒಗೀತಾನೆ, ಏನು ರುಚಿ ಇಲ್ಲ. ಮತ್ತ ಬಂದ, ಬಂದ್ರೆ ಬರಟೊತ್ತಿಗೆ ಮುಖ ಸ್ವಲ್ಪ ಕಪ್ಪಿತ್ತು. ಏನಾಯ್ತೋ? ಏನಿಲ್ಲ ಸ್ವಾಮಿ, ನೀ ಹೇಳಿದಂತೆ ಆಗದೆ ಹೋಗದೆ, ಏನು ರುಚಿ ಇಲ್ಲ. ಹೌದಾ? ಯಾಕಪ್ಪ ನಮಗೆ ಬರ್ತಾ, ನಿಮ್ಗೆ ಯಾಕೆ ಬರಲ್ಲ? ಎರಡು ಸಲ ಆಗಿದೆ ಹೇಳು, ಎರಡು ಸಲ ಏನಿನ್ನ ಕೂಡು ಅಂತ ಹೇಳಿ ಬಾಯಲ್ಲಿ ಹಾಕಿ ನಾನು ಹೇಳೋವರೆಗೂ ಅಗಿತಾ ಇರು ಅಂತ. ಆಗಿತಾ ಇದ್ದಾನೆ, ಆಗಿತಾ ಇದ್ದಾನೆ, ಆಗಿತಾ ಇದ್ದಾನೆ. ಒಂದು ಪಾಯಿಂಟ್ ಸ್ವಲ್ಪ ಶುರು ಆಯಿತು ರುಚಿ. ಆವಾಗ ಹೇಳಿದ, ಆ ಡಬ್ಬಿ ಎಷ್ಟಾಗತ್ತೆ ನಾನು ತಗೊಂತೇನೆ ಅಂತ. ಹೌದಾ? ಹಾಗೆ ಭಗವಂತನ ನಾಮ ಅದಕ್ಕೆ ನೋಡಿ, ಈ ವಿಷಯದಲ್ಲಿ ಹರೇ ರಾಮ ಹರೇ ಕೃಷ್ಣ ಮಿಷನ್ ಅವ್ರನ್ನ ಮೆಚ್ಚಬೇಕು. ಅವರ ಅದೇ ಮಂತ್ರ ಉಪದೇಶ ಕೊಡ್ತಾರೆ, ಕೊಟ್ಟ ಮೇಲೆ ದಿನಕ್ಕೊಂದು 25,000 ಮಾಡು ಅಂತ ಹೇಳ್ತಾರೆ. ನೀನು ಕೂತರು ಎದ್ರು ಮಾಡ್ತಾ ಹೋಗು, ಬ್ಯಾಗ್ ಇಟ್ಕೊಂಡ್ಬಿಟ್ಟು ಒಂದು ಚಿಕ್ಕ ಚಿಕ್ಕ ಮಾಡ್ತಾ ಹೋಗ್ತಾ ಇರ್ತಾರೆ. ನನಗೆ ಅರ್ಥ ಆಗಲಿಲ್ಲ, ಯಾಕೆ ಇದು ನಾನ್ ಸ್ಟಾಪ್ ಆಗಿ ಕೊಟ್ಟಿದ್ದಾರೆ ಇವರಿಗೆ. ಅವಾಗ ಒಬ್ಬ ವ್ಯಕ್ತಿ ಅಲ್ಲಿರೋ ಮುದುಕರು ಹೇಳಿದರು, ಇಲ್ಲ ನಮ್ಮ ಗುರುಗಳು ಹೇಳಿದರು, ಬಲವಂತವಾಗಿ ಆದರೂ ಮಾಡ್ತಾ 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 ಬಂದರೆ ಒಂದು ಪಾಯಿಂಟ್ಗೆ ನಮ್ಮ ಮನಸ್ಸಿನಲ್ಲೇ ಬರೀ ವಿಶೇಷವಾಗಿ ರಸ ಬಿಡೋದು ಶುರುವಾಗುತ್ತೆ, ಸುಖದ ರಸ ಬಿಡೋದು ಶುರುವಾಗುತ್ತೆ. ಆವಾಗ ಮನುಷ್ಯ ದೇವರ ನಾಮ ಚಿಂತನೆ ಮಾಡೋದು ಅಪರೂಪವಾಗಿ ಮಾಡ್ತಾ ಬರ್ತಾನೆ. ಅದನ್ನೇ ಹೇಳ್ತಾರೆ, ನಿನ್ನ ಧ್ಯಾನದಲ್ಲಿದ ನಿನ್ನ ಭೋಗವನು ಬಲ್ಲವ. ಅಂದರೆ ಯಾರಾದರೆ ನಿನ್ನ ಧ್ಯಾನ ನಿನ್ನ ಸ್ಮರಣೆಯನ್ನು ತಿಳ್ಕೊಂಡಿರ್ತಾರೋ, ಅದರ ಟೆಕ್ನಿಕ್ ತಿಳ್ಕೊಂಡಿರ್ತಾರೋ, ಅವರಿಗೆ ಎಲ್ಲ ರೀತಿಯ ಪ್ರಪಂಚದ ಸುಖಕ್ಕಿಂತ ಜಾಸ್ತಿಯಾದ ಸುಖ ಆ ಒಂದು ನಿನ್ನ ಧ್ಯಾನದಲ್ಲಿ ಬರುತ್ತೆ ಹರಿ. ಅದನ್ನೇ ಮತ್ತು ಹೇಳ್ತಾ ಬರ್ತಾರೆ, ಧ್ಯಾನ ಮಾಡಿದವ ಸ್ನಾನ ಮಾಡಿದವ. ಧ್ಯಾನ ಮಾಡಿದರೆ ಸ್ನಾನ ಮಾಡಿದಂತೆ, ಧ್ಯಾನ ಮಾಡದೆ ಸ್ನಾನ ಮಾಡಿದ್ರು ಅಷ್ಟು ಉಪಯೋಗವಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮಾಮೂಲು ಸ್ನಾನಕ್ಕಿಂತ ಮೊದಲು ಒಮ್ಮೆ ಮಾನಸಿಕ ಸ್ನಾನ ಧ್ಯಾನ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಧ್ಯಾನ ಸ್ನಾನ ಅಂದ್ರೆ ಹೇಗೆ ಅಂತ, ಧ್ಯಾನ ಸ್ನಾನ ಅಂದ್ರೆ ಅದಕ್ಕೆ ನಮ್ಮ ಶೇಷದಾಸರು ಒಂದೇ ಸುಳಾದಿ ಅವರು ಮಾಡಿದ ಸಣ್ಣ ಪುಸ್ತಕ ಅವ್ರು ಮಾಡಿದ್ದು ಈ ಕೆಲವೇ ಸುಳಾದಿಗಳು, ಅದರಲ್ಲಿ ರಾಜರತ್ನ ವಿಶೇಷವಾಗಿರ್ತಕ್ಕಂಥದ್ದು ಮಕಸುಳಾದಿ. ಮಕಸುಳಾದಿಯಲ್ಲಿ ಅವರು ಹೇಳಿಕೊಡದ ಪಾಠವೇ ಇಲ್ಲ, ಎಲ್ಲ ಜಾಮ್ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಅವರ ಆ ಮಹಾನ್ ಭಾವರು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಧ್ಯಾನ ಸ್ನಾನ ಮಾಡೋ ರೀತಿ ಹೇಗೆ ಅಂದರೆ ಅದಕ್ಕೆ ಹೇಳ್ತಾರೆ, ಎಲ್ಲ ತೀರ್ಥಗಳಲ್ಲಿರತಕ್ಕಂಥ ಕರೆಂಟ್ ಹೋಯ್ತು, ಎಲ್ಲ ಚೂರು ಮುಂದಕ್ಕೆ ಸರ್ಕೊಳ್ಳಿ, ಎಲ್ಲಾ ತೀರ್ಥಗಳಲ್ಲಿ ಬ್ರಹ್ಮಾಂಡದೊಳಗಿರತಕ್ಕಂಥ ಎಲ್ಲಾ ತೀರ್ಥಗಳು ಎಷ್ಟು ತೀರ್ಥಗಳಿವೆ ಅಂದರೆ 96 ಕೋಟಿ ತೀರ್ಥಗಳು ಕೇವಲ ಒಂದು ದೇವರಾಯನ ದುರ್ಗ ಬೆಟ್ಟದಲ್ಲಿದೆ ಅಂತೆ, ಕರಿಗಿರಿ ಮಹಾತ್ಮ್ಯದಲ್ಲಿ ಹೇಳುತ್ತಾರೆ, ಮತ್ತು ವೆಂಕಟಾಚಲ ಮಹಾತ್ಮ್ಯದಲ್ಲಿ ಹೇಳುತ್ತಾರೆ ಅಲ್ಲೂ ಅಷ್ಟೇನಯ್ಯ 96 ಕೋಟಿ ತೀರ್ಥಗಳಿವೆ. ಆ ರೀತಿಯಲ್ಲಿ ಬ್ರಹ್ಮಾಂಡದೊಳಗಿರುವ ಸಕಲ ತೀರ್ಥದಲ್ಲಿ ಏನೇನು ಭಗವದ್ ರೂಪಗಳಿವೆ ಆ ಭಗವದ್ ರೂಪಗಳನ್ನು ಸ್ಮರಿಸಿ ಆ ಭಗವದ್ ರೂಪಗಳನ್ನು ತಂದು ಸ್ನಾನ ಮಾಡುವ ಜಲದಲ್ಲಿರುವಂಥ ಭಗವದ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡಿ ಅಲ್ಲಿ ಅವರಿಗೆ ನಮಸ್ಕಾರದಲ್ಲೇ ಷೋಡಶೋಪಚಾರ ಪೂಜೆಯಲ್ಲಿರುವ ಭಗವದ್ ರೂಪಗಳನ್ನು ಐಕ್ಯ ಚಿಂತನೆ ಮಾಡಬೇಕು, ಷೋಡಶೋಪಚಾರ ಪೂಜಾ ಅಲ್ಲಿರುವ ದೇವರಿಗೆ ಮಾಡಬೇಕು. ಆದರೆ ಅದು ಮಾಡಲಿಕ್ಕೆ ನಾವು ಧ್ಯಾನದಲ್ಲಿ ಕೂತಿದ್ದೇವೆ, ಅದಕ್ಕೆ ಷೋಡಶೋಪಚಾರ ಪೂಜಾದಲ್ಲಿ ಏನು ಭಗವದ್ ರೂಪಗಳು ಬರುತ್ತೆ ಅವೆಲ್ಲ ಒಂದು ನಮಸ್ಕಾರಗತ ಭಗವದ್ ರೂಪದಲ್ಲಿ ಐಕ್ಯ ಚಿಂತನೆ ಮಾಡಿ ಆ ಭಗವದ್ ರೂಪವನ್ನು ಅಲ್ಲಿರುವ ಭಗವದ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡಿ ಅಲ್ಲಿ ಬಂದಿರೋ ಭಗವದ್ ರೂಪವನ್ನು ನಮ್ಮ ಹೃದಯದಲ್ಲಿರುವ ಭಗವದ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡಿದರೆ ಬಿಂಬಮೂರ್ತಿಗೆ ಸ್ನಾನ ಆಯಿತು. ಅದಕ್ಕಿಂತ ಮೊದಲು ಹೇಳಿಬಿಟ್ಟಾರ ಅವರು ಏನದು ಅಂದರೆ, ನಮ್ಮ ಶರೀರದೊಳಗೆ 14 ಲೋಕಗಳು ಚಿಂತನೆ ಮಾಡಿ 14 ಲೋಕದಲ್ಲಿರುವ ಸಕಲ ಲೋಕಸ್ಥರೆಲ್ಲರ ಸ್ಮರಿಸು, ಆ ಲೋಕಸ್ಥರೆಲ್ಲರನ್ನ ಸ್ಮರಣೆ ಮಾಡಿ ಆಯಾ ಲೋಕದಲ್ಲಿರುವ ಎಲ್ಲ ಜ್ಞಾನಿಗಳ ಸಜ್ಜನರ ಬಿಂಬ ಆ ಲೋಕಾಭಿಮಾನಿ ದೇವತಾ ಬಿಂಬಕ್ಕೆ ಕೂಡಿಸಿ ಎಲ್ಲ ಲೋಕದಲ್ಲಿರುವ ಲೋಕಾಭಿಮಾನಿ ಬಿಂಬಗಳನ್ನು ಆ ಲೋಕ ಅಭಿಮಾನಿ ಭಗವದ್ ರೂಪಗಳಿಗೆ ಕೂಡಿಸಿ ಅದು ವಿರಾಟ್ ರೂಪಕ್ಕೆ, ಆ ವಿರಾಟ್ ರೂಪವನ್ನು ಪರಮಗುರು ಬಿಂಬಕ್ಕೆ, ಅಲ್ಲಿಂದ ಗುರುಬಿಂಬಕ್ಕೆ, ನಮ್ಮ ಬಿಂಬಕ್ಕೆ ಕೂಡಿಸಿದರೆ ಒಟ್ಟಾರೆ ನಮ್ಮ ಬಿಂಬಮೂರ್ತಿಗೆ ಒಂದು ನಮಸ್ಕಾರ ಮಾಡಿದರೆ ಬ್ರಹ್ಮಾಂಡದೊಳಗಿರತಕ್ಕಂಥ ಸಕಲ ಬಿಂಬಮೂರ್ತಿಗಳು ಸಜ್ಜನರ ಬಿಂಬಮೂರ್ತಿಗಳಿಗೆ ನಮಸ್ಕಾರ ಮಾಡಿದಂತಾಯಿತು. ಅಂಥ ಬಿಂಬಮೂರ್ತಿಗೆ ಜಲದಲ್ಲಿರತಕ್ಕ ಬಿಂಬಮೂರ್ತಿಯನ್ನು ತಂದು ಅಂದರೆ ನಿಂತಿರತಕ್ಕಂಥ ಭಗವದ್ ರೂಪವನ್ನು ತಂದು ಐಕ್ಯ ಚಿಂತನೆ ಮಾಡಿದರೆ ಅದೇ ಪರಮ ಸ್ನಾನ ಅಂತ ಹೇಳ್ತಾರೆ. ಅದನ್ನು ಹೇಳ್ತಾರೆ, ಧ್ಯಾನ ಮಾಡಿದವ ಸ್ನಾನ ಮಾಡಿದವ, ಧ್ಯಾನ ಮಾಡಿದವ ದಾನ ಮಾಡಿದವ, ಧ್ಯಾನ ಮಾಡಿದವ ಸ್ನಾನ ಮಾಡಿದವ ಹೇಗೆ ಅಂತ. ಧ್ಯಾನದಲ್ಲಿ ಸ್ನಾನ ಮಾಡೋದು ಬೇರೆ, ಧ್ಯಾನ ಮಾಡಿದರೇನೇ ಸ್ನಾನ ಅಂದರೆ ಹೇಗೆ? ಭಗವಂತನ ಚಿಂತನೆ ಮಾಡುತ್ತಾ ಇದ್ದರೆ ಭಗವಂತನ ಕೃಪಾದೃಷ್ಟಿ ನಮ್ಮ ಮೇಲೆ ಬರುತ್ತೆ, ಅದರಲ್ಲಿ ಸ್ನಾನ ಆಗುತ್ತೆ ಅವನಿಗೆ. ಧ್ಯಾನ ಮಾಡಿದವ ದಾನ ಮಾಡಿದವ ಅಂದರು, ಅದಕ್ಕಂದ್ರು ಧ್ಯಾನ ಮಾಡಿದರೆ ದಾನ ಮಾಡಿದ್ರೆ ಹೇಗಾಗುತ್ತೆ? ಆವಾಗ ದಾನ ತಗೊಳ್ಳೋರು ಯಾರ್ಯಾರಿದ್ದಾರೆ ಅಂತ ನೋಡಿದರು. ದೇವರು ಮೊದಲುಕೊಂಡು ಎಲ್ಲರೂ ದಾನ ಪಾತ್ರರೇ, ಎಲ್ಲರೂ ದಾನ ಪಾತ್ರರೇ ಸಜ್ಜನರು. ಅದರೊಳಗೆ 3 ಲೋಕದೊಳಗೆ ದಾನ ಪಾತ್ರ ವಿಜಯ ವಿಠಲ ಅಂತ ನಿರ್ಧಾರ ಮಾಡ್ತಾರೆ. ಎಲ್ಲದಕ್ಕಿಂತ ದೊಡ್ಡವ ವಿಶೇಷವಾಗಿರ್ತಕ್ಕಂಥ ಪಾತ್ರ ಅಂದರೆ ವಿಜಯ ವಿಠಲ. ಆ ವಿಜಯ ವಿಠಲನಿಗೆ ನಾವು ಏನು ಕೊಟ್ಟರೂ ಒಳ್ಳೆ ದಾನ ಆಗುತ್ತೆ. ಆದರೆ ಅವನನ್ನೇ ಕೇಳಿದರೆ, ಏ ಮಹಾರಾಯ ನಿನಗೆ ಯಾವುದು ಇಷ್ಟವೋ ಅದು ಕೊಡ್ತೇನೋ, ನನ್ನಿಂದ ನೀನು ಅಪೇಕ್ಷೆ ಪಡೋದು ಏನಿದ್ರೆ ಕೇಳು ಅಂತ ದೇವರನ್ನ ಕೇಳಿದರೆ, ನಾನು ಕೊಟ್ಟದ್ದೇ ನಿನ್ನ ಹತ್ರ ಇವೆ, ನಾನು ಕೊಟ್ಟದ್ದೇ ನಿನ್ನ ಹತ್ರ ಇವೆ, ನನಗೆ ಬೇಡದ್ದೇ ಇವೆ, ಮತ್ತೆ ನೀ ನನಗೇನು ಕೊಡ್ತೀಯಾ ಅಂತ ಕೇಳುತ್ತಾನೆ. ಅದರಲ್ಲೂ ಸರಿ ಏನಾದರೂ ಬೇಕಾದಿದೆಯಾ ಅಂತ ಕೇಳಿದರೆ ಒಂದೇ ಒಂದಿದೆ, ಕೊಟ್ಟರೆ ಅದೊಂದು ಕೊಡು ಅಂತ ಕೇಳುತ್ತಾನೆ ಭಗವಂತ. ಯಾವುದನ್ನ? ಅದನ್ನೇ ದಾಸರಂದರು, ಮನವನಿತ್ತರೆ ತನ್ನ ನೀವನು. ಮನಸ್ಸು ದೇವರ ಕಡೆಗೆ ಕೊಡಬೇಕು. ಅದಕ್ಕೆ ಧ್ಯಾನ ಅಂದರೆ ಮನಸ್ಸನ್ನು ದೇವರಲ್ಲಿ ಇಡೋದು. ಹಾಗಾದರೆ ಧ್ಯಾನ ಮಾಡಿದವ ದಾನ ಮಾಡಿದವ, ಎಲ್ಲ ದಾನ ಮಾಡಿದ ಫಲ ಧ್ಯಾನ ಮಾಡಿದರೆ ಬರುತ್ತೆ ಅಂತ ಹೇಳುತ್ತಾರೆ. ಧ್ಯಾನ ಮಾಡಿದವ ಮೌನ ಮಾಡಿದವ, ಧ್ಯಾನ ಮಾಡಿದವನಿಗೆ ಮೌನ ಮಾಡಿದ ಫಲ ಬರುತ್ತೆ. ಯಾಕೆ? ಧ್ಯಾನ ಮಾಡುವ ಕಾಲಕ್ಕೆ ಬಾಯಿಯಂತೂ ಬಂದಾಗ್ಬಿಡುತ್ತೆ. ಹೀಗೆ ಅಂದುಕೊಂಡಿದ್ವಿ, ಮೊದಲ ಕಲ್ಲ ಇರುವ ಕಾಟ ಇಲ್ಲಿಲ್ಲ ಅಂತ ಪಾಪ ಶುರು ಆಯ್ತು. ಧ್ಯಾನ ಮಾಡಿದವ ಮೌನ ಮಾಡಿದವ, ಧ್ಯಾನ ಮಾಡಿದರೆ ಮೌನ ಮಾಡಿದ ಫಲ ಅಂದ್ರು. ಅಲ್ಲ, ಮೌನ ಅಂದ್ರೇನು? ಮೌನ ಹೇಗೆ ಮಾಡಬೇಕು? ಮೌನ ಮಾಡಿದರೆ ಅದು ಯಾವ ರೀತಿ ಅನುಸಂಧಾನ ಮಾಡಬೇಕು? ದಾನ ಮಾಡಿದರೆ ಯಾವ ಅನುಸಂಧಾನ ಮಾಡಬೇಕು ಅಂತ ಮತ್ತು ಪ್ರಶ್ನೆ. ಅವಾಗಂದ್ರು, ಯಾವ ಪದಾರ್ಥವನ್ನು ದಾನ ಮಾಡುತ್ತೀವೋ ಆ ದಾನ ಮಾಡಬೇಕಾದ ಪದಾರ್ಥದಲ್ಲಿ ಭಗವದ್ ರೂಪದ ಪರಿಚಯ ಬೇಕು. ಪರಿಚಯವಿಲ್ಲದೆ ದಾನ ಕೊಟ್ಟರೆ ಅದು ಅಧಮ ದಾನ. ಯಾವ ಯಾವ ಪದಾರ್ಥದಲ್ಲಿ ಭಗವಂತ ಯಾವ ಯಾವ ರೂಪದಿಂದ ಇದ್ದಾನೆ ಅಂತ ತಿಳಿಯಬೇಕು. ಗೋಪಾಲದಾಸರು ಸ್ಪಷ್ಟವಾಗಿ ಹೇಳುತ್ತಾರೆ, ಜೀವರಾಶಿಗಳಲ್ಲಿ ಭಗವಂತ ಇದ್ದಾನೆ, ಅವನನ್ನು ಬಿಂಬ ಅಂತ ಕರೀತಾರೆ. ಹಾಗೆ ಜಡಗಳಲ್ಲೂ ಭಗವಂತ ಇದ್ದಾನೆ, ಅವನನ್ನು ನಮಗೆ ಸಾಮಾನ್ಯವಾಗಿ ಜೀವರಲ್ಲಿರೋ ದೇವರಿಗೆ ಮಾತ್ರ ಬಿಂಬ ಅಂತ ಹೆಸರು ಅಂತ ಇಲ್ಲ ಅಂತಾರೆ, ಅಚೇತನದಲ್ಲೂ ಇರುವ ಭಗವದ್ ರೂಪಕ್ಕೆ ಬಿಂಬ ಅಂತಲೇ ಹೆಸರು ಅಂತ. ಅವನು ಬಿಂಬ ಅಂತ ಹೆಸರಿಂದ ಜಡದಲ್ಲೂ ಚೇತನದಲ್ಲೂ ಇದ್ದಾನೆ. ಜಡದಲ್ಲಿರುವ ಆ ಬಿಂಬ ಮೂರ್ತಿಯನ್ನು ತಿಳಿದು ಅವನ ಅನುಗ್ರಹದಿಂದ ಆ ಪದಾರ್ಥ ನನ್ನ ಹತ್ರ ಬಂದಿದೆ ಅಂತ ತಿಳಿಯಬೇಕು. ಸಕಲ ಸೋತ್ತವರ ಅನುಗ್ರಹದಿಂದ, ಭಗವಂತನ ಅನುಗ್ರಹದಿಂದ ಆ ಭಗವದ್ ರೂಪ ಪದಾರ್ಥವನ್ನು ನನ್ನ ಹತ್ರ ತಂದಿದ್ದಾನೆ ಅಂತ ತಿಳಿದು ಇನ್ನೇನು? ದಾನ ಅಂದರೆ ಈ ಪದಾರ್ಥಕ್ಕೂ ನನಗೂ ಕರ್ಮ ಸಂಬಂಧ ಮುಗಿದಿದೆ. ಯಾವ ಪದಾರ್ಥಕ್ಕೂ ನನಗೂ ಕರ್ಮದ ಸಂಬಂಧ ಇರುತ್ತೋ ಆ ಪದಾರ್ಥ ನಮ್ಮ ಹತ್ರ ಇರುತ್ತೆ. ಯಾವ ಕರ್ಮದ ಸಂಬಂಧ, ಹಿಂದಿನ ಏನು ಸ್ಟಾಕ್ ಇರುತ್ತಲ್ಲ ಅದರ ಸಂಬಂಧ ಕಳೆದು ಹೋಗಿರುತ್ತೆ, ಆ ಪದಾರ್ಥ ನಮ್ಮಿಂದ ದೂರ ಆಗುತ್ತೆ. ಆ ಪದಾರ್ಥ ನಮ್ಮಿಂದ ದೂರ ಆಗುತ್ತೆ, ಅದು ವ್ಯಕ್ತಿಯೇ ಆಗಲಿ ಪದಾರ್ಥ ಆಗಲಿ ದೂರ ಆಗುತ್ತೆ. ಸದ್ಯಕ್ಕೆ ಭಗವಂತ ನಮ್ಮಿಂದ ಪದಾರ್ಥಗಳನ್ನು ಎರಡು ರೀತಿಯಾಗಿ ದೂರ ಮಾಡುತ್ತಾನೆ. ಒಂದು ವಿಶೇಷವಾಗಿ ಸಂಕಲ್ಪಪೂರ್ವಕವಾಗಿ ದೂರ ಮಾಡುತ್ತಾನೆ, ಸಂಕಲ್ಪವಿಲ್ಲದೆ ದೂರ ಮಾಡುತ್ತಾನೆ. ಸಂಕಲ್ಪವಿಲ್ಲದೆ ದೂರ ಆದರೆ ಕಳ್ಳತನ ಆಯಿತು ಅಂತರ್ಥ, ಸಂಕಲ್ಪಪೂರ್ವಕವಾಗಿ ದೂರ ಆದರೆ ಅದು ದಾನ ಅಂತರ್ಥ. ಸ್ವಾಮಿ ಇವಾಗ ಸಂಕಲ್ಪಪೂರ್ವಕವಾಗಿ ಈ ವಸ್ತುವನ್ನು ಬೇರೊಬ್ಬರಿಗೆ, ಅಂದರೆ ಅಲ್ಲಿರತಕ್ಕಂಥ ತನ್ನ ರೂಪ ಸ್ವೀಕಾರ ಮಾಡಬೇಕು ಅಂತ ಸ್ವಾಮಿ ಸಂಕಲ್ಪ, ಇಷ್ಟು ತಿಳಿದಿರಬೇಕಂತೆ. ದಾನ ಮಾಡೋ ಕಾಲಕ್ಕೆ ಈ ಪದಾರ್ಥಕ್ಕೂ ನನಗೂ ಸಂಬಂಧ ಮುಗಿಯಿತು, ಸಂಬಂಧ ಮುಗಿದಿದೆ, ಅದಕ್ಕೆ ಸ್ವಾಮಿ ಈ ಪದಾರ್ಥವನ್ನು ದಾನ ಕೊಡುವ ಬುದ್ಧಿ ನನಗೆ ಕೊಟ್ಟಿದ್ದಾನೆ, ಇದು ಅವನು ಮಾಡಿದ ವ್ಯಾಪಾರ, ಹೇ ಸ್ವಾಮಿ ಇದರಿಂದ ನಿನಗೆ ಪ್ರೀತಿಯಾಗಲಿ ಅಂತ ಚಿಂತನೆ ಮಾಡಿದರೆ ಅದನ್ನು ದಾನ ಅಂದರು. ವಿಜಯದಾಸರು ಹೇಳುತ್ತಾರೆ, ಆಯಾ ಪದಾರ್ಥ ಆಯಾ ವ್ಯಕ್ತಿಗಳಲ್ಲಿರುವ ಭಗವದ್ ರೂಪಕ್ಕೆ ಆಯಾ ಪದಾರ್ಥ ಅಧೀನ, ನಾವು ದೇವರ ಅಧೀನ ಅಂತ ಚಿಂತನೆ ಮಾಡೋದು ಧ್ಯಾನ. ಧ್ಯಾನ ಅಂದರೂ ದಾನ ಅಂದರೂ ಎರಡೂ ಒಂದೇ. ಅವನು ಕೊಟ್ಟ ಪದಾರ್ಥ ಅಲ್ಲಿ ಈಗ ನಮ್ಮ ಹತ್ರ ಇದ್ದಾನೆ ಭಗವಂತ, ನಮ್ಮ ಒಳಗಿರುವ ಬಿಂಬನ ಅಧೀನವಾದ ಪದಾರ್ಥ ಇನ್ನೊಂದು ಕಡೆ ಇರತಕ್ಕ ಇವನೇ ಅಲ್ಲಿ ನಿಂತಿದ್ದಾನೆ, ಅವನ ಅಧೀನ ಚಿಂತನೆ ಮಾಡೋದೇ ದಾನ ಧ್ಯಾನ. ನಂತರ ಮೌನ ಅಂತ ಹೇಳಿದರೆ ಅದಕ್ಕೆ ಅರಣ್ಯಕಾಚಾರ ತುಂಬಾ ಸುಂದರವಾಗಿ ವಿವರಣೆ ಮಾಡ್ತಾ ಬರ್ತಾರೆ. ಮೌನ ಅಂದರೆ ಮಾತಾಡಲಿಕ್ಕೆ ವಾಗೀಂದ್ರಿಯ ಪ್ರಯತ್ನ ಮಾಡ್ತಾನೆ ಇರುತ್ತೆ ಮಾತಾಡಲಿಕ್ಕೆ. ಆ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಮನಸ್ಸು ಅದನ್ನು ನಿಗ್ರಹ ಮಾಡುತ್ತಾ ಇರುತ್ತೆ. ಮನಸ್ಸು ನಿಗ್ರಹ ಮಾಡಿದರೆ ಅದನ್ನು ಮೌನ ಅಂತ ಕರೆದರು. ಅವಾಗ ಹೇಳ್ತಾ ಪ್ರತಿಯೊಂದರಲ್ಲೂ ಹೇಳ್ತಾ ಬರ್ತಾರವರು. ಆ ಮಹಾನುಭಾವರ ಆಲೋಚನಾ ರೀತಿಯೇ ನಮಗೆ ಎಟಕಲ್ಲ. ಅಂತಹದ್ದು ಸುಲಭವಾಗಿ ಷೋಡಶಿಯಲ್ಲಿ ಹೇಳಿಕೊಡುತ್ತಾರೆ. ಮನಸ್ಸಿನ ಇಂದ್ರಿಯ ವ್ಯಾಪಾರ ನಡೀತಾ ಇದೆ. ಮನಸ್ಸಿನ ವ್ಯಾಪಾರದಲ್ಲಿ ಎಷ್ಟು ಭಗವದ್ ರೂಪಗಳು ಹುಟ್ಟುತ್ತೆ ಅಂತ ಹೇಳಿದರು. ಸ್ವಲ್ಪ ಆಳವಾಗಿ ಹೋಗೋಣವಾ ಬೇಡವಾ? ಅಲ್ಲ, ತೊಂದರೆ ಆಗ್ತಾ ಇದ್ರೆ ಬೇಡ. ಮೇಲೆ ಮೇಲೆ ಬೇಕು ಅಂದರೆ ಮೇಲೆ ಮೇಲೆ ಹೊರಟೋಗೋಣ. ಆಳ ಬೇಕು ಅಂದರೆ ಆಳಕ್ಕೆ ಹೋಗೋಣ. ಆಳಕ್ಕೆ ಹೋದವ್ರ ಮುಂದೆ ಕೂತಿದ್ದೀವಿ, ಮೇಲೆ ಮೇಲೆ ಯಾಕೆ ಹೋಗಬೇಕು? ಹೌದಲ್ಲ, ಸರಿ. ಈಗ ನಮ್ಮ ದೇಹಗಳೆಷ್ಟು? ನಾಲ್ಕು ದೇಹಗಳು. ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಅಂತ ನಾಲ್ಕು ದೇಹಗಳು. ನಾಲ್ಕು ದೇಹದಲ್ಲೂ ಮನಸ್ಸಿದೆ, ನಾಲ್ಕು ದೇಹದಲ್ಲೂ ಮನಸ್ಸಿದೆ. ಈ ಸ್ವರೂಪ ದೇಹದ ಒಳಗೆ ಬಿಂಬರೂಪಿ ಭಗವಂತ ಇದ್ದಾನೆ, ಬಿಂಬರೂಪಿ ಭಗವಂತ ಇದ್ದಾನೆ. ಅಂಥ ಭಗವಂತ ಆ ಮನಸ್ಸಿನಲ್ಲಿ ನಿಂತು ವಿಶೇಷವಾದ ಕಾರ್ಯ ಮಾಡಿಸ್ತಾ ಇರ್ತಾನೆ. ಆ ಮಾಡಿಸುವಾಗ ಹೇಗೆ ಮಾಡಿಸ್ತಾನೆ ಎಂಬುದನ್ನು ಹೇಳ್ತಾರೆ. ಬಿಂಬರೂಪಿ ಭಗವಂತ ನಮ್ಮ ಮನಸ್ಸಿನಲ್ಲಿರ್ತಾನಲ್ವ, ಅವನ ರೂಪ ಯಾವುದು ಅಂದರೆ ಅನಿರುದ್ಧ, ಅನಿರುದ್ಧ ರೂಪ. ಬಿಂಬರೂಪದ ಮನಸ್ಸಿರುತ್ತಲ್ವ, ಬಿಂಬಮೂರ್ತಿ ಇರ್ತಾನೆ, ಅವನಿಗೆ ಮನಸ್ಸಿದೆಯೋ ಇಲ್ವೋ? ಅಪ್ರಾಕೃತವಾದ, ಅವನಿಂದ ಅಭಿನ್ನವಾದ ಮನಸ್ಸು ಅವನಿಗಿದೆ, ಸಕಲೇಂದ್ರಿಯಗಳು ಅವನಿಗಿದೆ. ಆ ಮನಸ್ಸು ಯಾವ ರೂಪ? ಅನಿರುದ್ಧ ರೂಪ. ನಮ್ಮ ಸ್ವರೂಪದಲ್ಲಿರುವ ಮನೋ ಇಂದ್ರಿಯದಲ್ಲಿರುವ ಭಗವದ್ ರೂಪ ಅನಿರುದ್ಧ ರೂಪ. ಹಾಗೆ ನಾಲ್ಕು ದೇಹದಲ್ಲಿರುವ ಮನೋ ಇಂದ್ರಿಯದಲ್ಲಿ ಇರುವ ಭಗವದ್ ರೂಪ ಯಾವುದು? ಅನಿರುದ್ಧ ರೂಪ. ಹಾಗೆ ಲಿಂಗ ದೇಹದ ಸ್ವರೂಪ ದೇಹದಲ್ಲಿ ಮನಸ್ಸಿನಲ್ಲಿ ಯಾರಿರ್ತಾರೆ ಅಂದರೆ ವಾಯುದೇವರು, ಲಕ್ಷ್ಮೀದೇವಿ ಇರ್ತಾರೆ. ವಾಯುದೇವರು, ಲಕ್ಷ್ಮೀದೇವಿ ಇರ್ತಾರೆ. ಹಾಗೆ ಲಿಂಗದೇಹದ ಮನಸ್ಸಿನಲ್ಲಿ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರಿರ್ತಾರೆ. ಅನಿರುದ್ಧ ದೇಹದ ಮನಸ್ಸಿನಲ್ಲಿ ಎಲ್ಲರೂ ಇರ್ತಾರೆ, ಆದರೆ ಭಾರತೀ ದೇವಿಯ ಕಾರ್ಯ ಮಾತ್ರ ನಡೆಯುತ್ತೆ. ನಂತರ ಸ್ಥೂಲ ದೇಹದ ಮನಸ್ಸಿನಲ್ಲಿ ಎಲ್ಲರೂ ಇರ್ತಾರೆ, ಎಲ್ಲರ ಕಾರ್ಯ ಆಗುತ್ತೆ. ಹೌದಾ? ಈಗ ಮನಸ್ಸಿನಿಂದ ಒಂದು ಆಲೋಚನೆ ಹುಟ್ಟಬೇಕು, ಮನಸ್ಸಿನಿಂದ ಒಂದು ಆಲೋಚನೆ ಹುಟ್ಟಬೇಕು. ಹುಟ್ಟಬೇಕಾದರೆ ಹೇಗೆ ಅಂದರೆ, ಸ್ವರೂಪ ದೇಹದ ಒಳಗಿರತಕ್ಕಂಥ ಬಿಂಬಮೂರ್ತಿಯ ಮನಸ್ಸಿನ ಸ್ಥಾನದ ಅನಿರುದ್ಧ ರೂಪ. ಕಷ್ಟ ಆಗ್ತಾ ಇದೆಯಾ? ಇಲ್ಲಲ್ಲ. ನಮ್ಮ ಸ್ವರೂಪ ದೇಹದೊಳಗೆ ಬಿಂಬಮೂರ್ತಿ, ಆ ಬಿಂಬಮೂರ್ತಿಗೆ ಮನಸ್ಸು, ಮನಸ್ಸಿನ ಸ್ಥಾನದಲ್ಲಿ ಅನಿರುದ್ಧ ಇದ್ದಾನೆ. ಅಲ್ಲಿಂದ ಒಂದು ಭಗವದ್ ರೂಪ, ಅನಿರುದ್ಧ ರೂಪ ಅಲ್ಲೇ ಇರುತ್ತೆ, ಒಂದು ಅನಿರುದ್ಧ ರೂಪ ಹೊರಡುತ್ತೆ, ಹೊರಟು ನಮ್ಮ ಸ್ವರೂಪ ದೇಹದ ಮನಸ್ಸಿನೊಳಗಿರತಕ್ಕಂಥ ಅನಿರುದ್ಧ ರೂಪಕ್ಕೆ ಐಕ್ಯ ಆಗುತ್ತೆ. ಅಲ್ಲಿ ಆ ರೂಪ ಇನ್ನೊಂದು ರೂಪ ಹೊರಡುತ್ತೆ. ಅಂದರೆ ಸ್ವರೂಪ ದೇಹದೊಳಗಿರುವ ಅನಿರುದ್ಧ ರೂಪದಿಂದ ಒಂದು ರೂಪ ಹೊರಡುತ್ತೆ. ಅಲ್ಲಿ ಬ್ರಹ್ಮ, ವಾಯುದೇವರು, ಲಕ್ಷ್ಮೀದೇವಿ ಇರ್ತಾರಲ್ವ, ಅವರಿಂದ ರೆಪ್ಲಿಕಾ ರೂಪಗಳು ಹೊರಡುತ್ತೆ, ದುಂಬಿಗಳಂತೆ ಹೊರಡುತ್ತಾರೆ. ಅವು ಬಂದು ಲಿಂಗ ದೇಹದೊಳಗಿರುವ ತಮ್ಮ ತಮ್ಮ ರೂಪಗಳಿಗೆ ಐಕ್ಯ ಆಗಿ ಅವರ ರೂಪಗಳು, ಮಿಕ್ಕ ರೂಪಗಳು ಇನ್ನೊಂದು ಸೆಟ್ ಹುಟ್ಟಿ ಅವೆಲ್ಲ ಹೋಗಿ ಎಲ್ಲಿ ಅನಿರುದ್ಧ ದೇಹದಲ್ಲಿರುವ ಮನಸ್ಸಿನಲ್ಲಿರುವ ತಮ್ಮ ತಮ್ಮ ರೂಪಗಳಿಂದ ಐಕ್ಯ ಆದರೆ ಅಲ್ಲಿಂದ ಮತ್ತು ಇನ್ನೊಂದು ಸೆಟ್ಟು ಎಲ್ಲ ದೇವತೆಗಳದ್ದು ಹುಟ್ಟಿ ಅವೆಲ್ಲವೂ ಬಂದು ಸ್ಥೂಲ ದೇಹದ ಮನಸ್ಸಿನೊಳಗಿರುವ ಎಲ್ಲ ತಮ್ಮ ತಮ್ಮ ರೂಪಗಳಿಂದ ಐಕ್ಯ ಆದರೆ ಅಲ್ಲಿಂದ ಇನ್ನೊಂದು ಸೆಟ್ಟು ಹುಟ್ಟಿದರೆ ಅದನ್ನ ಆಲೋಚನಾ ಅಂತ ಕರೀತಾರೆ. ಇಷ್ಟಿರುತ್ತೆ. ಹಾಗಾದರೆ ಧ್ಯಾನದಲ್ಲಿ ಎಷ್ಟು ಆಲೋಚನೆಗಳು ಬರ್ತಾ ಇರುತ್ತೆ, ತರಂಗ ತರಂಗ ಆಲೋಚನೆಗಳು ಬರ್ತಾ ಇರುತ್ತೆ. ಅಂಥ ಆಲೋಚನೆಗಳಲ್ಲಿ ಭಗವಂತನ ರೂಪಗಳು ಎಷ್ಟು ಹುಟ್ಟಿ ಬರ್ತಾ ಇರುತ್ತೆ ಅಂದರೆ ಅಸಂಖ್ಯಾತ ಭಗವದ್ ರೂಪಗಳು ಹುಟ್ಟಿ ಬರ್ತಾ ಇರುತ್ತೆ. ಅಂಥ ಭಗವದ್ ರೂಪಗಳನ್ನೆಲ್ಲ ಬಿಂಬನಿಗೆ ಐಕ್ಯ ಚಿಂತನೆ ಮಾಡೋದೇ ಧ್ಯಾನ. ಮನಸ್ಸಿನ ಆಲೋಚನೆಗಳಿಂದ ಇವತ್ತು ಬೆಳಿಗ್ಗಿನಿಂದ ನಾಳೆ ಬೆಳಿಗ್ಗಿನವರೆಗೂ ಸದಾ ಭಗವದ್ ರೂಪಗಳೇನು ಹುಟ್ಟಿ ಬರ್ತಾ ಇವೆ, ಆ ಹುಟ್ಟಿ ಬರುವ ಭಗವದ್ ರೂಪಗಳನ್ನ ಮನಸ್ಸು ನನ್ನ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡುವುದೇ ಧ್ಯಾನ ಅಂದರು. ಮನೋ ಕರ್ಮಗಳ ಸಮರ್ಪಣೆ, ಮನಸ್ಸಿನ ಆಲೋಚನೆಗಳ ಸಮರ್ಪಣೆ. ಹಾಗೆ ಪ್ರತಿಯೊಂದು ಇಂದ್ರಿಯ ವ್ಯಾಪಾರವೂ ನಡೀತಾ ಇದೆ. ಪ್ರತಿಯೊಂದು ಇಂದ್ರಿಯ ವ್ಯಾಪಾರದಿಂದ ಭಗವದ್ ರೂಪಗಳು ಪುಂಖಾನುಪುಂಖವಾಗಿ ಹುಟ್ಟಿ ಬರ್ತಾ ಇವೆ. ಹಾಗಾದರೆ ಸಕಲೇಂದ್ರಿಯಗಳ ವ್ಯಾಪಾರದಿಂದ ಪುಂಖಾನುಪುಂಖವಾಗಿ ಹುಟ್ಟಿ ಬರತಕ್ಕಂಥ ದೇವರ ದೇವತೆಗಳ ಆ ರೂಪಗಳನ್ನು ಅವರವರಿಗೆ ಐಕ್ಯ ಅನುಸಂಧಾನ, ಬಿಂಬಮೂರ್ತಿಗೆ ಭಗವದ್ ರೂಪಗಳ ಐಕ್ಯ ಅನುಸಂಧಾನ ಮಾಡೋದೇ ನಿಜವಾದ ಧ್ಯಾನ ಅಂದರು. ಅದನ್ನು ಹೇಳಿದರು. ಧ್ಯಾನ ಮಾಡಿದವ ಅವಾಗೇನಾಗುತ್ತೆ ಅಂದರೆ ಭಗವದ್ ರೂಪವನ್ನು ಭಗವಂತನಿಗೆ ಕೊಟ್ಟರೆ ಅದೇ ದಾನ, ಭಗವದ್ ರೂಪವನ್ನು ಭಗವಂತನಿಗೆ ಕೊಟ್ಟರೆ ಅದೇ ಸ್ನಾನ. ಸ್ನಾನ ಮಾಡ್ತೀವಿ, ನಮ್ಮ ಸುತ್ತೂ ಪುರುಷ ರೂಪವನ್ನು ಚಿಂತನೆ ಮಾಡಿ ನೀರನ್ನು ಶಂಖಮುದ್ರೆಯಿಂದ ಹಿಡ್ಕೊಂಡು ತಲೆ ಮೇಲೆ ಹಾಕ್ಕೊಳ್ತಾ ಸಹಸ್ರ ಶೀರ್ಷ ಪುರುಷ ಅಂತ ಸ್ನಾನ ಮಾಡ್ತೀವಿ. ಯಾರಿಗೆ? ನಮ್ಮ ಸುತ್ತು ಇರುವ ದೇವರಿಗೆ ಅಭಿಷೇಕ ಅಂತ. ಹೌದ್ ತಾನೆ? ಅಲ್ಲೇನಾಗ್ತಾ ಇದೆ? ನಮ್ಮ ಸುತ್ತೂ ಇರುವ ದೇವರಿಗೆ, ನೀರಿನೊಳಗಿರುವ ದೇವರಿಗೆ ಐಕ್ಯ, ಅದಕ್ಕಿಂತ ಬೇರೆ ಇಲ್ಲ. ಈ ಒಂದು ಚಿಂತನೆ ಇಲ್ಲದೆ ಎಷ್ಟು ಸಲ ಸ್ನಾನ ಮಾಡಿದರು ಮೈಲಿಗೆ? ಚಿಂತನೆ ಇಲ್ಲದ ಮಡಿ ಸ್ನಾನ ಶುದ್ಧ ಮೈಲಿಗೆ ಸ್ನಾನ ಅದು. ಯಾಕೆ ಅಂತೀರಾ? ನಾವು ಮೈಲಿಗೆ ಅದು ಕೂಡ ಒಣಗಿದೆ, ಅದು ಮಡಿಯೇ, ಹಿಡ್ಕೊಂಡು ಹೋದವು ಬೋರ್ ಕಡೆಗೋ ಬಾವಿ ಹತ್ರ ಹೋದ್ವಪ್ಪ, ನೀರು ಬರ್ತಾ ಇದೆ, ಕೊಡ ಇಟ್ಟವು, ಕೊಡ ಶುದ್ಧವಾಗಿಯೇ ಇದೆ, ನೀರು ಬಂತು, ಮಡಿಯೇ. ಮಡಿ ಮೈಲಿಗೆ ಕಾನ್ಸೆಪ್ಟ್ ಹೇಗೆ? ಮೈಲಿಗೆಯಲ್ಲಿದ್ದವರು ಮಡಿಯಲ್ಲಿದ್ದ ವಸ್ತುವನ್ನು ಮುಟ್ಟಿದ್ರೆ ಮೈಲಿಗೆ ಆಗುತ್ತೆ. ಹೌದಾ? ಮೈಲಿಗೆಯಲ್ಲಿದ್ದ ನೀರನ್ನು ಎಷ್ಟು ಸಲ ಹಾಕ್ಕೊಂಡ್ರು ಮೈಲಿಗೆ ಸ್ನಾನವೇ. ಹಾಗಾದರೆ ಇವಾಗ ಮಡಿ ಸ್ನಾನ ಮಾಡಲಿಕ್ಕೆ ತಂಬಿಗೆ ಕೊಡವೋ ಇಟ್ಟಿವಿ, ಇಟ್ಟರೆ ಅದು ಮಡಿಯಲ್ಲೇ ಇದೆ, ಕೊಡದಲ್ಲಿ ನೀರು ಮಡಿಯಲ್ಲಿದೆ, ನಾವಂತೂ ಮೈಲಿಗೆಯಲ್ಲಿದ್ದೀವಿ. ಇವಾಗ ಸ್ನಾನ ಮಾಡಬೇಕಾದ್ರೆ ಮುಟ್ಟಿ ಹಾಕೋಬೇಕೋ ಇಲ್ಲೋ? ಅದನ್ನು ಮುಟ್ಟಿದ್ವು, ಮುಟ್ಟಿದ ಕೂಡಲೇ ಏನಾಯ್ತು? ಅದು ಮೈಲಿಗೆ ಆಯಿತು, ನೀರು ಹಾಕ್ಕೊಂಡು ಯಾವ ಸ್ನಾನ ಆಯಿತು? ಮೈಲಿಗೆ ಸ್ನಾನ ಆಯಿತು. ಮತ್ತೆ ನೀರು ಕಳಗಿಟ್ಟು ನೀರು ಬಂತು, ಎಷ್ಟು ನೂರು ಕೂಡ ಹೊಯ್ಕೊಂಡ್ರು ಕೂಡ ಮೈಲಿಗೆ ಇರುತ್ತೆ, ಮಡಿ ಸ್ನಾನ ಎಲ್ಲ ಆಯಿತು. ಅದಕ್ಕೆ ಮಡಿ ಮಾಡುವ ಬಗೆ ಬೇರುಂಟು ಅಂತ ಹೇಳ್ತಾರೆ. ಅಂದರೆ ಆ ಭಗವಂತನ ಚಿಂತನೆಯೇ ಇಲ್ಲದೆ ಹೋದರೆ ಅಲ್ಲಿ ಮಡಿ ಎಂಬುದು ಎಲ್ಲಿ ಬರುತ್ತೆ? ಅದನ್ನೇ ಹೇಳ್ತಾರೆ. ದೇವರ ನೆನಪೇ ಮಡಿ ಅಂತಾದರೆ ಧ್ಯಾನ ಮಾಡಿದವ ಸ್ನಾನ ಮಾಡಿದವ, ಅದಕ್ಕೆ ಹೇಳಿದರು. ಧ್ಯಾನ ಮಾಡಿದವ ದಾನ ಮಾಡಿದವ ಪದಾರ್ಥದೊಳಗಿರುವ ಭಗವದ್ ರೂಪಗಳನ್ನ ದಾನಕ್ಕೆ ಇಟ್ಟುಕೊಂಡ ಪದಾರ್ಥದೊಳಗೆ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ಆ ಭಗವದ್ ರೂಪಗಳನ್ನು ತಗೊಳ್ಳುವಂಥ ವ್ಯಕ್ತಿಯ ಒಳಗಿರತಕ್ಕ ಬಿಂಬಮೂರ್ತಿಗೆ ಐಕ್ಯ ಅನುಸಂಧಾನ ಮಾಡಿದರೆ ಅದು ದಾನ. ಅದನ್ನೇ ಅಂದರು. ಧ್ಯಾನ ಮಾಡುವ ಕಾಲಕ್ಕೂ ಕೂಡ ಸಕಲ ಪದಾರ್ಥಗತ ಭಗವದ್ ರೂಪಗಳನ್ನು ನಮ್ಮ ಬಿಂಬಮೂರ್ತಿಗೆ, ಸಕಲ ಜೀವರಾಶಿಗತ ಬಿಂಬಮೂರ್ತಿಯನ್ನು ನಮ್ಮ ಬಿಂಬಮೂರ್ತಿಯಲ್ಲಿ ಐಕ್ಯ ಚಿಂತನೆ ಮಾಡಿ ಪದಾರ್ಥಗತ ಭಗವದ್ ರೂಪಗಳನ್ನು ಚಿಂತನೆ ಮಾಡಿದರೆ ದಾನ ಅಲ್ಲದೆ ಇನ್ನೇನಯ್ಯ? ನಂತರ ಧ್ಯಾನ ಮಾಡಿದವ ಮೌನ ಮಾಡಿದವ
ಧ್ಯಾನ ಮಾಡಿದವ, ನಾನಾ ಕರ್ಮಗಳು ತಾನು ಮಾಡಿದವ, ನ್ಯೂನ ಒಂದೂ ಇಲ್ಲವು. ಧ್ಯಾನ ಮಾಡಿದರೆ ಎಲ್ಲಾ ಕರ್ಮಗಳು ಮಾಡಿದ ಫಲ ಬರುತ್ತೆ, ಅದರಲ್ಲಿ ಒಂದು ಚೂರು ಕಡಿಮೆ ಆಗೋದಿಲ್ಲ. ಧ್ಯಾನಕ್ಕೆ ಹರಿಯೇ ನೀನು ಬಾರದಿರೆ, ನಾನು ಕಂಡ ವಿಷಯವನ್ನು ಧ್ಯಾನಿಸುವೆ. ಅಲ್ಲಿ ಮತ್ತು ಪ್ರಶ್ನೆ, ನಾವು ದೇವರನ್ನ ಮನಸ್ಸಿಗೆ ಸೆಳಕೊಂಡು ಬರಬೇಕೋ, ದೇವರಾಗಿ ನಮ್ಮ ಮನಸ್ಸಿಗೆ ಬರಬೇಕೋ ಅಂತ? ಅದಕ್ಕೆ ಶಾಸ್ತ್ರವೇ ಹೇಳಿಬಿಡುತ್ತೆ. ನರಸಿಂಹ ಕಂಬದಿಂದ ಹೊರಬಂದ, ಹಿರಣ್ಯಕಶಿಪು ನೋಡಿದ, ಎಲ್ಲಿದ್ದಾನೆ ಅಂತ ಹುಡುಕಿದ, ಕಾಣಿಸಲಿಲ್ಲ. ಅದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ, ನೀನು ಹುಡುಕಿದರೆ ಕಾಣಿಸೋನಲ್ಲ, ನಾನಾಗಿ ಕಾಣಿಸಬೇಕು ಅಂದ್ರೆ ಕಾಣಿಸ್ತೇನೆ ಅಂತ ನಂತರ ಕಾಣಿಸಿದ. ಆ ರೀತಿಯಲ್ಲಿ ಭಗವಂತ ಅವನು ನಮ್ಮ ಮನಸ್ಸಿಗೆ ಬರಬೇಕಷ್ಟೇ ಹೊರತು ನಾವಾಗಿ ಅವನನ್ನ ಸೆಳಕೊಂಡು ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಧ್ಯಾನಕ್ಕೆ ಹರಿಯೇ ನೀನು ಬಾರದಿರೇ, ನಾನು ಕಂಡ ವಿಷಯವನ್ನು ಧ್ಯಾನಿಸುವೆ. ಈ ಒಂದು ವಿಚಾರ ಈಗ ಸದ್ಯಕ್ಕೆ ನಡೀತಾ ಇರೋದು. ನಾವು ಧ್ಯಾನ ಎಂಬುದು ಎರಡು ರೀತಿ ಆಗುತ್ತೆ. ಒಂದು ಏಕಪ್ರಕಾರ ಕದಲದೆ ಕೂತುಕೊಂಡು ಮನಸ್ಸಿನಲ್ಲಿ ಭಗವದ್ ರೂಪವನ್ನು ನಿಲ್ಲಿಸಿ ಮಾಡೋದು ಧ್ಯಾನ ಆದರೆ, ಇನ್ನೊಂದು ಧಾರಣ ಅಂದರು. ಖಂಡಸ್ಮೃತಿ ಧಾರಣಾ ಸ್ಯಾದ ಅಖಂಡ ಧ್ಯಾನ ಮುಚ್ಚತೆ ಅಂದರು. ಬಿಟ್ಟು ಬಿಟ್ಟು ದೇವರನ್ನ ಬರತಾ ಇದ್ದರೆ ಅದು ಖಂಡಸ್ಮೃತಿ, ಅದನ್ನ ಧಾರಣ ಅಂತ ಕರೀತಾರೆ. ಏಕಪ್ರಕಾರ ಬಂದರೆ ಅದನ್ನು ಧ್ಯಾನ ಅಂತ ಕರೀತಾರೆ. ಬನ್ನಿ,
ಆಗಲೇ ಹೇಳಿದ ಹಾಗೆ ದೇವರ ಪ್ರಾರ್ಥನೆ ಮಾಡಿದ ಮೇಲೆ ಗುರುಗಳ ಪ್ರಾರ್ಥನೆ ಮಾಡಬೇಕು. ಗುರುಗಳ ಆಜ್ಞೆ ತಗೊಂಡೆ ಯಾವ್ದಾದ್ರು ಒಂದು ಕ್ರಮಗಳನ್ನ ಪ್ರಾರಂಭ ಮಾಡಬೇಕು. ಆಚಾರ ಹತ್ರ ಆಜ್ಞೆ ಕೇಳಿ ನಾವು ಧನ್ವಂತರಿ ಹೋಮ ಮಾಡ್ತಾ ಇದ್ದೇವೆ, ಯಶಸ್ವಿಯಾಗಿ ಎಲ್ಲರಿಗೂ ಆರೋಗ್ಯ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಆಚಾರ ಹತ್ರ
ಒಳ್ಳೆ ಕಾರ್ಯ.
ನಾವು ಸಾಧನೆ ಮಾಡಬೇಕಾದರೆ ಧ್ಯಾನ ಮಾಡಬೇಕು ಭಗವಂತನದ್ದು ಅಂದರು. ಧ್ಯಾನ ಸದಾಕಾಲ ಮಾಡಲಿಕ್ಕೆ ನಾವು ಋಷಿಗಳಲ್ಲ, ಸಂಸಾರಿಗಳು, ಸಂಸಾರದಲ್ಲಿ ಇರ್ತೇವೆ. ಆದರೆ ಧ್ಯಾನ ಮಾತ್ರ ಸದಾ ಮಾಡಿ ಅಂದರು. ಅದು ಹೇಗ್ರಿ ಆಗುತ್ತೆ? ಪ್ರವಚನ ಕೊಡ್ಲಿಕ್ಕೆ ಒಂದು ಗಂಟೆ ಕೊಡ್ಲಿಕ್ಕಾಗಲ್ಲ, ಮಧ್ಯದಲ್ಲಿ ಯಾರೋ ಕರೀತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ, ಅದಾಗ್ತಾ ಇರುತ್ತೆ. ಅಂಥ ಕಾಲಕ್ಕೆ ಸದಾ ನಾವು ಧ್ಯಾನ ಹೇಗೆ ಮಾಡಲಿಕ್ಕಾಗುತ್ತೆ? ಅದಕ್ಕೆ ಭಾಗವತ ವಿಶೇಷವಾಗಿ ಬಿಡಿಸಿ ಹೇಳುತ್ತೆ. ಅದನ್ನು ದಾಸರಾಯರು ಹೇಳ್ತಾ ಬರ್ತಾರೆ, ಏನೂ ಇಲ್ಲಯ್ಯ, ಹೊರಗಿದ್ದದ್ದನ್ನು ಒಳಗೆ ನೋಡೋದು ಧ್ಯಾನ, ಹೊರಗಿದ್ದನ್ನೆಲ್ಲ ಕಣ್ಣು ಮುಚ್ಚಿಕೊಂಡು ಒಳಗೆ ನೋಡೋದು ಧ್ಯಾನ, ಒಳಗಿದ್ದದ್ದನ್ನೆಲ್ಲ ಕಣ್ಣು ತೆಗೆದು ಹೊರಗೆ ನೋಡೋದೇ ಚಿಂತನ ಅಂದರು. ಅಂದರೆ ಹೇಗೆ? ಒಳಗೆ ಧ್ಯಾನ ಮಾಡಿದ್ದನ್ನೆಲ್ಲ ನಮಗೆ ಕಾಣಿಸೋದು ಯಾವುದು? ಒಂದ ವ್ಯಕ್ತಿ, ಒಂದ ಪದಾರ್ಥ, ಎರಡೇ ಕಾಣಿಸ್ತಾ ಇರುತ್ತೆ. ಅದಕ್ಕಂದ್ರೂ ಆ ವ್ಯಕ್ತಿಯ ಆಕಾರದಲ್ಲಿ ದೇವರನ್ನ ಚಿಂತನೆ ಮಾಡು, ಪದಾರ್ಥದ ಆಕಾರದಲ್ಲಿ ದೇವರ ಚಿಂತನೆ ಮಾಡು. ಈ ಕೆಲಸ ಪ್ರಹ್ಲಾದರಾದರೂ ಮಾಡಿದರು. ಶಯಾನಃ ಪರ್ಯಟನ್ ಅಶ್ನನ್ ಪ್ರಭಿಬನ್ ಬ್ರುವನ್ ನಾನು ಸಂದದ ಏತಾನಿ ಗೋವಿಂದ ಪರಿರಂಭಿತ. ಆ ಭಗವಂತನನ್ನ ವಿಶೇಷವಾಗಿ ಆಲಿಂಗನ ಮಾಡಿಕೊಂಡಿದ್ರಂತೆ. ಅಂದರೆ ಏನೇನು ಕರ್ಮಗಳು ಮಾಡುತ್ತಾ ಇದ್ರು, ಆ ಕರ್ಮಗಳು ಮಾಡುವಾಗ ಅವರಿಗೆ ವಿಶೇಷವಾಗಿ ಭಗವಂತನ ರೂಪದ್ದೇ ನೆನಪಾಗ್ತಾ ಇತ್ತು. ಆ ಯಾವ ವ್ಯಕ್ತಿ ಮಾತಾಡಿದರೂ ಆ ಆಕಾರದ ಭಗವಂತನೇ ಮಾತಾಡಿದಂತೆ ಅವರಿಗೆ ಸ್ಫೂರ್ತಿ. ಯಾವ ಪದಾರ್ಥ ಏನು ಯಾರು ಉರುಳಿಸಿದ್ರು, ಹಾರಿ ಬರ್ತಾ ಇದ್ರು, ಅಲ್ಲೇ ನಿಂತಿದ್ರು, ಅಲ್ಲಿ ಭಗವಂತನೇ ಆ ಪದಾರ್ಥವನ್ನ ಹಿಡ್ಕೊಂಡು ನಿಂತಂತೆ ಅವರಿಗೆ ತಲೆಗೆ ಬರ್ತಾ ಇತ್ತು. ಒಟ್ಟಾರೆ ಅವರು ಧ್ಯಾನಕ್ಕೆ ಒಂದು ಕಡೆ ಕೂಡದಿದ್ರು, ತಿರುಗಾಡತಾ ಇದ್ರೂ ಕೂಡ ಸರ್ವತ್ರ ಭಗವದ್ ರೂಪವನ್ನ ಆ ಕಣ್ಣು ನೋಡತಾ ಇತ್ತು. ಎಷ್ಟಿತ್ತು? ನಾವು ನೋಡತಾ ಇದ್ದೀವಿ, ನಮ್ಮದು ನೋಟ ಇದೆ, ಅವರದ್ದು ನೋಟ ಇದೆ. ನಮ್ಮ ನೋಟ ಎಷ್ಟಕ್ಕೆ ನಿಂತು ಹೋಗ್ತಾ ಇದೆ ಅಂದರೆ, ಇದು ಇಲ್ಲೇ ಪದಾರ್ಥದವರೆಗೆ ನಿಂತು ಹೋಗ್ತಾ ಇದೆ, ವ್ಯಕ್ತಿಯವರೆಗೆ ನಿಂತು ಹೋಗ್ತಾ ಇದೆ. ಆದರೆ ನಮ್ಮ ನೋಟ ಎಷ್ಟರವರೆಗೆ ಹೋಗಬೇಕು? ಪದಾರ್ಥದೊಳಗಿರುವ ದೇವರವರೆಗೂ ಹೋಗಬೇಕು, ವ್ಯಕ್ತಿಯ ಒಳಗಿರುವ ದೇವರವರೆಗೂ. ಅದೇ ಆಕಾರದಲ್ಲಿರುವ ವ್ಯಕ್ತಿಯನ್ನು ಚಿಂತನೆ, ಭಗವಂತನ ಚಿಂತನೆ ಮಾಡಬೇಕು. ಅದನ್ನೇ ಶೇಷದಾಸರು ತುಂಬಾ ಸುಂದರವಾಗಿ ಹೇಳುತ್ತಾರೆ. ಆದರದಲ್ಲಿ ತಿಳಿ ಸ್ವಪರ ದೇಹದಲ್ಲಿ, ನಿನ್ನ ದೇಹದಲ್ಲೂ ಚಿಂತನೆ ಮಾಡು, ಬೇರೆ ಕಡೆ ಚಿಂತನೆ ಮಾಡಯ್ಯ ಅಂತ ಹೇಳುತ್ತಾರೆ. ಆ ರೀತಿಯಾಗಿ ತಾನು ಧ್ಯಾನ ಮಾಡಿದವ, ನಾನಾ ಕರ್ಮಗಳು ತಾನು ಮಾಡಿದವ, ನ್ಯೂನ ಒಂದೂ ಇಲ್ಲವು. ಧ್ಯಾನಕ್ಕೆ ಹರಿಯೇ ನೀನು ಬಾರದಿರೆ, ನಾನು ಕಂಡ ವಿಷಯವ ಧ್ಯಾನಿಸುವೆ. ಕಂಡ ವಿಷಯವ ಅಂದ್ರೆ ಯಾವುದು ಕಣ್ಣಿಗೆ ಕಾಣಿಸುತ್ತೋ ಅದೇನೆ ಧ್ಯಾನ ಮಾಡ್ತೇನಯ್ಯ, ಅದರೊಳಗೆ ನಿನ್ನನ್ನು ಧ್ಯಾನ ಮಾಡಲ್ಲ. ವಿಷಯಕ್ಕೆ ಬರ್ತೇನೆ. ತಿರುಪತಿಗೆ ಹೋದವು, ಸ್ಪೆಷಲ್ ದರ್ಶನಕ್ಕೆ ಎಂಟ್ರಿ ಕೊಟ್ಟಿದ್ದಾರಪ್ಪ. L1 L2 ಹೋಗಿದ್ದೀರಾ? L1 ಇಲ್ವಾ ಫಸ್ಟು? ಅದಕ್ಕಿಂತ ಮಿಕ್ಕದ ಸ್ವಾಮಿಗಳಿಗೆ, ನಮಗಿಲ್ಲ. L1 ಫಸ್ಟು ಅಲ್ಲಿಗೆ ಇಲ್ಲ. ಅಭಿಷೇಕದ ಕಾಲಕ್ಕೆ ಒಂದು ಅರ್ಧ ಗಂಟೆ ಕೂಡಿಸಿದಾರಲ್ಲಿ ಅಂದ್ಕೊಳ್ರಿ, ಕೂಡಿಸಿದಾರೋ ಇಲ್ಲೋ ಅಂದ್ಕೊಂಡ್ರೆ ಪುಣ್ಯ ಅದು ಬರುತ್ತಲ್ಲ. ಸರಿ, ಕೂಡಿಸಿದ್ದಾರಪ್ಪ. ಅಲ್ಲೇ ದೇವರನ್ನು ನೋಡ್ತಾ ಇದ್ವಿ. ನೋಡ್ತಾ ಇದ್ದ ಕಾಲಕ್ಕೆ ಏನು ನಮ್ಮ ಸಾಮಾನ್ಯ ಸಜ್ಜೀವಿಯಾದವರ ಪ್ರಯತ್ನ ಏನಿರುತ್ತೆ? ಕಣ್ಣು ತುಂಬ ವರ್ಣ ತುಂಬಿ ನೋಡ್ತಾ 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 ಬರೋದು. ನೋಡಿ, ಕಣ್ಣು ಮುಚ್ಚಿ ಒಳಗೂ ಅವನ ರೂಪವನ್ನು ಪ್ರಿಂಟ್ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಎಲ್ಲರೂ ಮಾಡ್ತಾರೆ, ಸಾಮಾನ್ಯ ಎಲ್ಲರೂ ಮಾಡ್ತಾರೆ. ಆ ರೂಪವನ್ನು ಕಣ್ಣು ಮುಚ್ಚಿ ಒಳಗೆ ದೇವರನ್ನ ಸ್ಮರಣೆ ಮಾಡಲಿಕ್ಕೆ ನೋಡ್ತಾರೆ. ಆ ಮಾಡೋ ಕಾಲಕ್ಕೆ ಎದುರಿಗಿರುವ ಮೂರ್ತಿ ಏನಿದೆ ಆ ಮೂರ್ತಿ ಬರುತ್ತೆ. ಅಭಿಷೇಕ ಮಾಡ್ತಿದ್ದ ಅದೇ ಮೂರ್ತಿ ಬರ್ತಾ ಇರುತ್ತೆ. ನಮಸ್ಕಾರ ಮಾಡ್ತೀರೋ ಇಲ್ವೋ? ಒಳಗೆ ಮೂರ್ತಿ ಬಂದರೆ, ಆ ಮೂರ್ತಿಯ ಒಳಗೆ ಬಂದರೆ ನಮಸ್ಕಾರ ಮಾಡ್ತೀವಲ್ವಾ? ಅದಕ್ಕಂದ್ರು ಜಾರಿ ಬಿದ್ರಿ ಅಂತ ಹೇಳಿದ್ರು. ಯಾಕೆ ಅಂದರೆ ಎದುರಿಗಿರುವ ಮೂರ್ತಿಯನ್ನ ನೋಡೋದು ಅನುಭವ, ನೋಡೋದು ಅನುಭವ. ಅನುಭವದಿಂದ ಹುಟ್ಟಿದ್ದು ಸಂಸ್ಕಾರ, ಆ ಸಂಸ್ಕಾರದಿಂದ ಹುಟ್ಟಿದ್ದು ಈ ಪ್ರತಿಮಾ, ನಮ್ಮ ಒಳಗೆ ಪ್ರತಿಮಾ. ನಮ್ಮ ನೋಟ ಜಡ, ಅದರಿಂದ ಹುಟ್ಟಿದ ಅನುಭವ ಜಡ, ಅದರಿಂದ ಹುಟ್ಟಿದ ಸಂಸ್ಕಾರ ಜಡ, ಆ ಸಂಸ್ಕಾರದಿಂದ ಹುಟ್ಟಿದ ಈ ಪ್ರತಿಮಾ ನಮ್ಮ ಮನಸ್ಸಿನಲ್ಲಿ ಪ್ರಿಂಟ್ ಏನು ಬಂದಿದೆ ಅದು ಜಡ. ಹಾಗಾದರೆ ಜಡವಾದ ಪ್ರತಿಮೆ ನಮ್ಮ ಮನಸ್ಸಿನಲ್ಲಿ ಬಂದಾಗ ಅದಕ್ಕೆ ಕೈ ಮುಗಿದು ದೇವಾಂತ ನಮಸ್ಕಾರ ಮಾಡ್ತೀವಲ್ಲ, ಅವಾಗ ಏನಾಗುತ್ತೆ? ಜಡ ದೇವರು ಒಂದೇ ಅಂತ ಉಪಾಸನೆ ಮಾಡಿದಂತ ಆಗುತ್ತೆ. ಎಲ್ಲಿಗೆ ಹೋಯಿತು? ಅದಕ್ಕೆ ಹೇಳ್ತಾರೆ, ನಾನು ಕಂಡ ವಿಷಯವನ್ನು ಧ್ಯಾನಿಸುವೆ, ನಿನ್ನನ್ನು ಧ್ಯಾನ ಮಾಡದೆ ಪದಾರ್ಥವನ್ನೇ ನೀನು ಅಂತ ಧ್ಯಾನ ಮಾಡಿಬಿಡುತ್ತೇನಯ್ಯ. ಅದರಿಂದ ಏನು ಅಂದರೆ, ನೀನು ಧ್ಯಾನಕ್ಕೆ ಬಾರದಿರೇ. ಆದ ಕಾರಣ ನೀನಾಗಿ ನನ್ನ ಧ್ಯಾನಕ್ಕೆ ಬರಬೇಕಷ್ಟೇ ಹೊರತು ನಾನಾಗಿ ನಿನ್ನ ಕರ್ಕೊಂಡು ಬರಲಿಕ್ಕೆ ಆಗಲ್ಲ ಹರಿಯೇ. ಜ್ಞಾನಪೂರ್ವಕವಾಗಿ ಧ್ಯಾನ ಮಾಡುವನಿಗೆ ಕಾಣದೊಂದೂ ಇಲ್ಲ ಕರ್ಮ ಅದರೊಡಕ. ಜ್ಞಾನಪೂರ್ವಕವಾಗಿ ಅಂದರೆ ಎಲ್ಲೆಲ್ಲಿ ಇದೇ ವಿಷಯ ಒಂದು ಜ್ಞಾನಪೂರ್ವಕವಾಗಿ ಎಂಬ ಶಬ್ದದಲ್ಲಿ ಇಡೀ ಷೋಡಶಿ ನಿಲ್ಲುತ್ತಾ ಇದೆ. ಆ ಒಂದು ಶಬ್ದದ ವ್ಯಾಖ್ಯಾನ ಷೋಡಶಿ. ಜ್ಞಾನಪೂರ್ವಕವಾಗಿ ಅಂದರೆ ಇಂದ್ರಿಯ ವ್ಯಾಪಾರದಲ್ಲಿ, ಇಂದ್ರಿಯಗಳ ವ್ಯಾಪಾರದಲ್ಲಿ ಎಷ್ಟೆಷ್ಟು ಭಗವದ್ ರೂಪಗಳು ಹೇಗೆ ಹೇಗೆ ಹುಟ್ಟುತ್ತಾ ಇವೆ ಅಂತ ತಿಳ್ಕೊಂಡು ಆ ಎಲ್ಲ ವಿಶೇಷವಾದ ಭಗವದ್ ರೂಪಗಳನ್ನು ಬಿಂಬಮೂರ್ತಿಯಲ್ಲಿ ಐಕ್ಯ ಅನುಸಂಧಾನ ಮಾಡೋ ರೀತಿಯಲ್ಲಿ ಅದು ಜ್ಞಾನ. ಆ ಜ್ಞಾನ ಪೂರ್ವಕವಾಗಿ ಧ್ಯಾನ ಮಾಡುವನಿಗೆ ಕಾಣದ್ದು ಒಂದೂ ಇಲ್ಲ ಅಂದ್ರು. ಅವನ ಧ್ಯಾನದಲ್ಲಿ ಎಲ್ಲವೂ ಕಾಣತಾ ಬರುತ್ತೆ. ಕರ್ಮ ಅದರೊಳಗೆ ಅಡಕ, ಅದರೊಳಗೆ ಕರ್ಮ ಅಂತ ಹೇಳ್ತಾರೆ. ನಾವು ಎಷ್ಟು ಕರ್ಮ ಮಾಡಿದ್ರು ಆ ಕರ್ಮದಿಂದ ಭಗವಂತನಿಗೆ ಪ್ರೀತಿ ಆಗಲ್ಲ. ಆದರೆ ಕರ್ಮ ಬಿಡಬಾರದು, ವೇದೋಕ್ತ ಕರ್ಮಾನುಷ್ಠಾನ ಮಾಡಲೇಬೇಕು. ಅದು ಎಷ್ಟು ಮಾಡಿದರೆ ಭಗವಂತನಿಗೆ ಪ್ರೀತಿಯೋ ಅಷ್ಟು ಮಾಡಿ ಮಿಕ್ಕದ್ದೆಲ್ಲ ಜ್ಞಾನಕ್ಕೆ ಮೀಸಲಾಗಿಡಬೇಕು. ಅಂಥ ವಿಶೇಷವಾದ ಆ ಜ್ಞಾನಪೂರ್ವಕವಾಗಿ ಧ್ಯಾನ ಮಾಡುವನಿಗೆ ಕಾಣದ್ದು ಒಂದೂ ಇಲ್ಲ, ಕರ್ಮ ಅದರೊಳಡಕ. ದೀನ ಜನ ಬಂಧು ಗೋಪಾಲ ವಿಠಲ, ಧ್ಯಾನಕ್ಕೆ ಎನಗೆ ನೀನು ವಿಷಯನಾಗು. ಶಬ್ದ ಬಹಳ ಸೂಕ್ಷ್ಮ. ನನ್ನ ಧ್ಯಾನಕ್ಕೆ ಪ್ರತಿಮೆ ವಿಷಯ ಆಗಿದೆ ಹರಿಯೇ, ಅದರೊಳಗೆ ನೀನು ವಿಷಯ ಆಗಿಲ್ಲ, ನೀನು ವಿಷಯನಾಗು ಹರಿಯೇ. ಅವಾಗಂದು ದೇವ, ಅಲ್ಲಯ್ಯ ನನ್ನ ಧ್ಯಾನ ಕಟ್ಕೊಂಡು ನೀನೇನು ಮಾಡ್ತೀಯ? ಇವಾಗ ಈ ತೀರ್ಥದ ಸ್ನಾನ ಮಾಡಿದಿ, ಮಧ್ಯಾಹ್ನಕ್ಕೆ ಇನ್ನೊಂದು ತೀರ್ಥ, ಸಾಯಂಕಾಲಕ್ಕೆ ಇನ್ನೊಂದು ತೀರ್ಥ, ಹಾಗೆ ಎಲ್ಲ ತೀರ್ಥಗಳಲ್ಲಿ ತಿರುಗಾಡ್ತಾ ಹೋಗು, ಕ್ಷೇತ್ರಗಳು ನೋಡ್ತಾ ಹೋಗು, ಎಲ್ಲ ತೀರ್ಥ ಕ್ಷೇತ್ರ ತಿರುಗಾಡ್ತಾ ಕೂತ್ಕೋ, ಅದರಲ್ಲಿ ಬರೋ ಪುಣ್ಯ ಧ್ಯಾನದಲ್ಲಿ ಬರುತ್ತಾ? ಬರಲ್ಲ. ಅದಕ್ಕೆ ಹೇಳ್ತಾರೆ, ಆವಾವ ತೀರ್ಥವು ನಿನ್ನ ಬಳಿಯಲುಂಟು. ಎಷ್ಟರ ಪರ್ಯಂತ ಈ ಸುತ್ತಾಟ ಅಂದರೆ ಹೃದಯದೊಳಗಿರುವ ಭಗವಂತನ ಸನ್ನಿಧಾನದಲ್ಲೇ ಸಕಲ ಭಗವದ್ ರೂಪಗಳು, ಸಕಲ ತೀರ್ಥಕ್ಷೇತ್ರದಲ್ಲಿರುವ ಭಗವದ್ ರೂಪಗಳು ಹೃದಯದಲ್ಲಿರುವ ಮೂರ್ತಿಯಲ್ಲೇ ಇವೆ. ಒಂದು ರೂಪದೋಳ್ ಅನಂತ ರೂಪಗಳು, ಅದನ್ನೇ ಶೇಷದಾಸರು ಹೇಳುತ್ತಾರೆ. ಯಾರಾದರೆ ಈ ಬ್ರಹ್ಮಾಂಡದಲ್ಲಿ ಎಷ್ಟು ತೀರ್ಥಗಳಿವೆ, ಎಷ್ಟು ಕ್ಷೇತ್ರಗಳಿವೆ, ಎಷ್ಟು ಪರ್ವತಗಳಿವೆ, ಎಷ್ಟು ವನಗಳಿವೆ, ಎಷ್ಟು ಬೆಟ್ಟಗಳು, ಎಷ್ಟು ವಿಶೇಷವಾಗಿರ್ತಕ್ಕಂತಹ ಖಾತಗಳಿವೆ, ಎಲ್ಲ ಕಡೆ ಭಗವದ್ ರೂಪಗಳಿವೆ. ಹೌದಾ? ಪುಣ್ಯ ಕೊಡುವುದು ದೇವರ ರೂಪವೋ ಗುಡ್ಡ ಗಾಡು ನೀರೋ? ದೇವರ ರೂಪವೇ ಕೊಡಬೇಕು. ಹಾಗಾದರೆ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದ ಫಲ, ಕ್ಷೇತ್ರದಲ್ಲಿ ವಾಸ ಮಾಡಿದ ಫಲ ಬರಬೇಕಾದರೆ ಒಂದ, ನಾವು ಅಷ್ಟು ರೂಪಗಳಿಂದ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಇರಬೇಕು, ಅಷ್ಟು ರೂಪಗಳಿಂದ ಏಕಕಾಲದಲ್ಲಿ, ಅಥವಾ ಆ ಭಗವದ್ ರೂಪಗಳೆಲ್ಲ ನಮ್ಮ ಹತ್ರ ಬಂದರೂ ಪುಣ್ಯ ಬರುತ್ತೆ. ಹೌದಾ? ಒಂದ, ನಾವು ದೇವರ ಹತ್ರ ಹೋಗಬೇಕು ಅಥವಾ ದೇವರು ನಮ್ಮ ಹತ್ರ ಬರಬೇಕು. ಅದಕ್ಕಂದ್ರೂ ಆ ಎಲ್ಲ ತೀರ್ಥಕ್ಷೇತ್ರದಲ್ಲಿರುವ ದೇವರನ್ನ ನಾವು ಕರೀಲಿಕ್ಕೆ ಶುರು ಮಾಡಿದ್ವು. ಸ್ವಾಮಿ ನನ್ನ ಹತ್ರ ಬಾರಯ್ಯ, ನನ್ನ ಹತ್ರ ಬಾರಯ್ಯ. ಅದೇ ತಾನೇ ನೀರಲ್ಲಿ, ಗಂಗೆ ಜಯಮುನೆ ಜೈವ ಗೋದಾವರಿ ಸರಸ್ವತಿ, ಎಲ್ಲರೂ ಇಲ್ಲಿಗೆ ಬನ್ರಿ ಅಂತ ಕರೆಯೋದು. ಅದಕ್ಕವರಂದ್ರು, ಸರಿಯಪ್ಪ ಅದು ಅಭ್ಯಾಸ ಮಾಡಿಸಿದ್ದಾರೆ, ಎಲ್ಲರಿಗೂ ಪ್ರಾಕ್ಟೀಸ್ ಆಗಲಿ ಅಂತ. ನೀನೇನ್ ತಿಳ್ಕೊಂಡಿದ್ದಿ ಹೇಳು ಅಂದರೆ, ಇಲ್ಲ ನೀವು ಬಂದ್ರೇನೆ ಹೊರತು ಆಗಲ್ಲ ಅಂದರು. ಅವಾಗಂದ್ರು, ದೇವರ ಅನಂತ ರೂಪಗಳಲ್ಲಿ ಒಂದು ರೂಪವನ್ನ ಹೊರತೆಗೆದರೆ ಆ ಒಂದು ರೂಪದಲ್ಲಿ ಅನಂತ ರೂಪಗಳು ಇರಬೇಕು. ಹೌದೋ ಅಲ್ವೋ? ಅದು ಹೇಳಿದ್ರೆ ಆಯ್ತಾ? ನಂಬಬೇಕಾ? ನಂಬಬೇಕು, ಸಾಕ್ಷಿಯಾಗಿ ಹೇಳಿದ್ದನ್ನ. ಹಾಗಾದರೆ ನಮ್ಮ ಹೃದಯದಲ್ಲಿರುವ ರೂಪ ಬ್ರಹ್ಮಾಂಡದೊಳಗಿರುವ ಅನಂತ ರೂಪಗಳಲ್ಲಿ ಒಂದು, ಹೌದೋ ಅಲ್ವೋ? ಹೌದು. ಅಂಥ ಕಾಲಕ್ಕೆ ಆ ನಮ್ಮ ಹೃದಯದಲ್ಲಿರುವ ರೂಪದಲ್ಲಿ ಬ್ರಹ್ಮಾಂಡದಲ್ಲಿರುವ ಎಲ್ಲ ರೂಪಗಳು ಇರಬೇಕೋ ಇಲ್ವೋ? ಇದ್ದೇ ಇರುತ್ತೆ. ಆವಾಗ ಆ ತೀರ್ಥಾಭಿಮಾನಿಗಳು ಹೇಳಿದ್ರು, ನಿಜವಾಗಿ ನೀನು ನೋಡಿದರೆ ನಿನ್ನ ಬಿಂಬಮೂರ್ತಿಯ ಕಾಲಡಿಯಲ್ಲಿ ನಾವೆಲ್ಲರೂ ಇದ್ದೇವಪ್ಪ, ನೀ ಸುಮ್ಮನೆ ತಂಬಿಗೆ ಹಿಡ್ಕೊಂಡು ಒದ್ದಾಡಿ ಒದ್ದಾಡಿ ಕರಿತಾ ಇದ್ದಿ. ಅದಕ್ಕೆ ದಾಸರಾಯರು ಹೇಳುತ್ತಾರೆ, ಶ್ರೀವರನಿಗ ಅಭಿಷೇಕವೆಂದರಿದು ಈ ವಸುಂಧರೆಯೊಳಗೆ ಬಲ್ಲವರ ಆವ ಜಲದಲ್ಲಿ ಮಿಂದರೆಯು ಗಂಗಾದಿ ತೀರ್ಥಗಳು ತಾವು ನೆಲೆಗೊಂಡು ಈವವು ಅಖಿಲಾರ್ಥಗಳ ಇದನರಿಯದೆ ಅಮರ ತರಂಗಿಣಿಯ ನೈದಿದರು ಫಲವೇನು. ಸ್ವಾಮಿ ಇದ್ದಾನೆ, ಅವನ ಅಭಿಷೇಕಕ್ಕೆ ನೀರು ಅಂತ ಕೈ ಹಾಕಿದ ಕೂಡಲೇ ಎಲ್ಲ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದಾನೆ ಇವನು ಅಂತ ಎಲ್ಲ ದೇವತೆಗಳು ತಾವಾಗಿ ಬರ್ತಾರಂತೆ. ಎಲ್ಲಿಂದ ಬರ್ತಾರೆ ಅಂದ್ರೆ ಇಲ್ಲೇ ಕೂತಿದ್ದಾರೆ ಅವರು. ಅದಕ್ಕೆ ಹೇಳ್ತಾರೆ ದಾಸರು ಜ್ಞಾನಿಗಳು ಎಲ್ಲರೂ ಕೂಡ ಹೇಳೋದೊಂದೇ, ಜ್ಞಾನ ಪ್ರಧಾನ, ಜ್ಞಾನವಿಲ್ಲದ ಕರ್ಮ ಏನೇನು ಮಾಡಲು ಮಾಡದೆ ಗಜಭುಕ್ತ ಕಪಿತ್ಥವತ್ ಅಂತ ಹೇಳ್ತಾರೆ. ನಂತರ ಆವಾವ ತೀರ್ಥವು ನಿನ್ನ ಬಳಿಯಲುಂಟು, ಆವಾವ ಕ್ಷೇತ್ರವು ನಿನ್ನ ಬಳಿಯಲುಂಟು, ಆವಾವ ತತ್ವವು ನಿನ್ನ ಬಳಿಯಲುಂಟು. ಅದನ್ನೇ ಉಪನಿಷತ್ತು ಹೇಳುತ್ತೆ. ಯಾವ ವಿಷಯ ಯಾವ ವ್ಯಕ್ತಿ ಗೊತ್ತಾದರೆ ಜಗತ್ತೆಲ್ಲ ಗೊತ್ತಾಗಿ ಬಿಡುತ್ತೋ ಅದು ಭಗವಂತ. ಅದಕ್ಕೆ ಹೇಳಿದ್ರು ಆವಾವ ತತ್ವವು ನಿನ್ನ ಬಳಿಯಲುಂಟು. ತತ್ವನ್ಯಾಸ ಮಾತೃಕಾನ್ಯಾಸ ಎಲ್ಲ ಮಾಡುತ್ತೇವೆ, ಅವನ ಪಾದದಲ್ಲೇ ಎಲ್ಲ ನ್ಯಾಸ ಎಲ್ಲ ಭಗವದ್ ರೂಪಗಳು ಅಲ್ಲೇ ನಿಂತಿವೆ. ಅದನ್ನೇ ಹೇಳ್ತಾ ಇದ್ದಾರೆ ಆವಾವ ಸಜ್ಜನರು ನಿನ್ನ ಬಳಿಯಲುಂಟು. ದೊಡ್ಡ ಮಾತಿದು. ಇದನ್ನ ಐಕೂರಾಚಾರ್ಯರು ತಮ್ಮ ಪ್ರಾತರಾಹ್ನಿಕಾದಿಗಳಲ್ಲಿ ವಿಸ್ತಾರವಾಗಿ ವಿವರಣೆ ಮಾಡುತ್ತಾರೆ. ನಮ್ಮ ಹೃದಯದಲ್ಲೇ ಬಿಂಬಮೂರ್ತಿ ಇದ್ದಾನೆ ನೋಡಿ. ಈಗ ಬ್ರಹ್ಮಾಂಡದೊಳಗಿರುವ ಸಕಲ ಸಜ್ಜನರು, ಯತಿಗಳು, ದಾಸರು, ಯತಿಗಳು, ಕಿತಿಪರು, ಗಂಧರ್ವರು, ಆದ ಮೇಲೆ ಋಷಿಗಳು, ಪಿತೃಗಳು, ಎಲ್ಲ ದೇವತೆಗಳು ಇದ್ದಾರಲ್ವಾ, ಎಲ್ಲರೊಳಗೆ ಬಿಂಬಮೂರ್ತಿ ಇದ್ದೇ ಇದ್ದಾನೆ ಭಗವಂತ. ಹೌದಾ? ಒಂದು ಸೂತ್ರ ಪ್ರಕಾರ ಒಂದು ರೂಪದೋಳ ಅನಂತ ರೂಪಗಳು ಅಂತ ಹೇಳಿದ ಪ್ರಕಾರ ನಮ್ಮ ಬಿಂಬಮೂರ್ತಿಯಲ್ಲಿ ಎಲ್ಲ ಯತಿಗಳು ಎಲ್ಲ ದಾಸರ ಬಿಂಬಮೂರ್ತಿ ಇದೆಯೋ ಇಲ್ವೋ? ಇರಬೇಕೋ ಇಲ್ವೋ? ಇವಾಗ ರಾಯರ ವೃಂದಾವನ ಪ್ರತಿಷ್ಠ ಹೇಗ್ ಮಾಡ್ತಾರೆ? ಬರೇ ಮಣ್ಣು ಹಾಕಿದ್ರೆ ರಾಯರು ಬಂದ್ಬಿಡ್ತಾರ? ಅಲ್ಲಿಂದ ವೃಂದಾವನದಿಂದ ಮಣ್ಣು ತಗೊಂಡ್ ಬಂದ್ರಪ್ಪ. ಮೃತ್ತಿಕಾ ಮಣ್ಣು ಅಂತ ಕರಿಬಾರದ್ರು. ಮೃತ್ತಿಕಾ ಸಂಸ್ಕೃತದಲ್ಲಿ ಕಣ್ಣು ಮಣ್ಣು ಅಂತ ಕನ್ನಡದಲ್ಲಿ ಅಷ್ಟೇ. ಅದನ್ನ ತಂದ್ವಿ, ತಂದು ಹಾಕಿದ್ವಿ, ರಾಯರು ಬಂದ್ಬಿಡ್ತಾರಾ? ಬರಲ್ಲ. ಸ್ವಾಮಿಗಳು ಏನ್ ಮಾಡ್ತಾರೆ? ರಾಯರ ಅಂತರ್ಯಾಮಿ ಬಿಂಬಮೂರ್ತಿಯನ್ನ ಕರೆದು ಕರೆದು ಇಲ್ಲಿ ಕೂಡಿಸಿದರೆ ರಾಯರು ತಾನಾಗಿ ಬರ್ತಾರೆ. ಹೌದಾ? ಹಾಗೆ ಎಷ್ಟು ಜನ ಸ್ವಾಮಿಗಳು ಬೇಕು? ಅವರವರ ಬಿಂಬಮೂರ್ತಿಯನ್ನ ಕರೆದರೆ ಅವರೆಲ್ಲರೂ ಬರುತ್ತಾರೆ. ಅದನ್ನೇ ಹೇಳ್ತಾರೆ ಐಕೂರಾಚಾರ್ಯರು. ನಮ್ಮ ಶರೀರದಲ್ಲೇ ಬಲಭಾಗದಲ್ಲಿ ಸಕಲ ಮಧ್ವರಾಯರೇ ಮೊದಲಾದ ಎಲ್ಲಾ ಯತಿಗಳು ನಿಂತಿದ್ದಾರೆ ಬಲಭಾಗದಲ್ಲಿ, ಎಡಭಾಗದಲ್ಲಿ ಎಲ್ಲಾ ದಾಸವರಿಯರು ನಿಂತಿದ್ದಾರೆ. ಯಾಕೆ ಅಂದರೆ ನಾವು ತಿಳ್ಕೊಂಡಿದ್ದೇವಾದ್ದರಿಂದ. ಏನಂತ? ಅವರೆಲ್ಲರ ಬಿಂಬ ನಮ್ಮ ಬಿಂಬದಲ್ಲಿ ನಿಂತಿದೆ ಅಂತ ತಿಳಿದರೆ ಎಲ್ಲರ ಸನ್ನಿಧಾನ ನಮ್ಮಲ್ಲೇ ಬಂದ್ಬಿಡುತ್ತೆ. ನಾವು ಉತ್ತನೂರಿಗೆ ಬರುವುದು ಸಂಕಾಪುರಕ್ಕೂ ಒಂದೇ, ಮನೆಯಲ್ಲಿದ್ದರೂ ಸಂಕಾಪುರ ನಮ್ಮ ಮನೆಗೆ ಬಂದಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಆವಾವ ಸಜ್ಜನರು ನಿನ್ನ ಬಳಿಯಲುಂಟು, ಯಾವತ್ತು ನಿನ್ನಲ್ಲೇ ಉಂಟು ಯೋಚಿಸಲಾಗಿ. ಎಲ್ಲಾ ಜಗತ್ತು ನಿನ್ನಲ್ಲೇ ಇದೆ ಹರಿಯೇ. ಆದ ಕಾರಣ ಈ ವೇಳ್ಯ ಆ ವೇಳ್ಯ ಅನ್ನದೆ ಎಲೋ ದೇವಾ, ಪಾವನ ಪಾಪವು ಎಲ್ಲ ಶಕ್ತಿಗಳು ದೇವ ನಿನ್ನಲ್ಲಿನ್ನು ತಾವಿಪ್ಪವು ನೋಡ. ಆ ದೇವರಲ್ಲಿ ನೋಡಿ ಹೇಳಿದ ಎಲ್ಲಾ ಶಕ್ತಿಗಳು ನಿನ್ನಲ್ಲಿ ಇನ್ನು ಇಪ್ಪವು ನೋಡ. ಎಲ್ಲಾ ಶಕ್ತಿಗಳಿರೋದೇನು? ಈ ಶಕ್ತಿಗಳು ಎಲ್ಲಿಂದ ಬಂತು ಅಂದ್ರೆ ಏನೂ ಇಲ್ಲ. ಜಗತ್ತಿನಲ್ಲಿ ಎಷ್ಟೆಲ್ಲಾ ಚೇತನರಿದ್ದಾರೆ, ಎಷ್ಟೆಲ್ಲಾ ಜಡಗಳಿವೆ, ಅಲ್ಲಲ್ಲಿ ಭಗವಂತ ಇದ್ದಾನೆ. ಕರೆಂಟ್ ಬರಲ್ವಾ? ಇತ್ತು ಕಂಠ ಬಿದ್ದ ಅಲ್ಲ ಕಂಠ ಸ್ವಲ್ಪ ಈ ಓಪನ್ ಸ್ಪೇಸ್ ಅಲ್ಲ. ಸರಿ ಇರ್ಲಿ ಪಾಪ, ನಿಮ್ ಕೈಲಿ ಏನಿಲ್ಲ.
ಎಂಟು ಗಂಟೆಲಿಂದ ಸಂಜೆ ಬರೆಯದ
ನಾರಾಯಣ
ಗದ್ವಾಲೆ
ಇದು ಹಳ್ಳಿ ಇನ್ನ ಆಗಿರುತ್ತೆ ಈ ವೇಳ್ಯ ಆ ವೇಳ್ಯ ಎನ್ನದೆ ಎಲೋ ದೇವ ಪಾವನ ಪಾಪವು ಎಲ್ಲಾ ಶಕ್ತಿಗಳು ದೇವ ನಿನ್ನಲ್ಲಿನ್ನು ತಾವಿಪ್ಪವು ನೋಡ ಇಲ್ಲ ಯಾರು ಮುಂದಕ್ಕೆ ಬರ್ತಾ ಇಲ್ಲ ಇಲ್ಲ ಮುಂದೆ ಬನ್ನಿ ನೀವು ಮುಂದಕ್ಕೆ ಬಂದ್ರೆ ನನ್ನ ಗಂಟಲು ಶಕ್ತಿ ಕಡಿಮೆ ಖರ್ಚು ಮಾಡಬಹುದು ಬಾಮ ಮುಂದಕ್ಕೆ ಇಲ್ಲೂ ಬರ್ಬೋದು ಇಲ್ಲ ಬರ್ಬೋದು ಇನ್ನ ಮುಂದೆ ಹೇಳುತ್ತಾ ಇದ್ದಾರೆ ಈ ವೇಳ್ಯ ಆ ವೇಳ್ಯ ಎನ್ನದೆ ಯಲೋ ದೇವ ಪಾವನ ಪಾಪವು ಎಲ್ಲ ಶಕ್ತಿಗಳು ದೇವ ನಿನ್ನಲ್ಲಿನ್ನು ತಾವಿಪ್ಪವು ನೋಡ ಜಗತ್ತಿನಲ್ಲಿ 14 ಲೋಕದಲ್ಲಿ ಇರೋದೇ 3 ಒಂದು ದೇವ ಒಂದು ಜೀವ ಒಂದು ಜಡ ಈ ಜೀವ ಜಡರಲ್ಲಿ ದೇವ ಇದ್ದಾನೆ ಇನ್ಬಿಲ್ಟ್ ತಾನಾಗೆ ಇದ್ದಾನೆ ಹಾಗಾದರೆ ಪ್ರತಿಯೊಬ್ಬ ಜೀವರಾಶಿಯಲ್ಲಿ ದೇವರಿದ್ದು ಏನು ಮಾಡುತ್ತಾ ಇದ್ದಾನೆ ಅಂದರೆ ಈ ಜೀವ ಅಸ್ವತಂತ್ರ ಯಾರು ಲಕ್ಷ್ಮೀದೇವಿ ಜೀವ ಅಲ್ಲ ಆಕೆಯೂ ಅಸ್ವತಂತ್ರೇ ಎಷ್ಟು ಉಸಿರಾಟವೂ ದೇವರ ಅಧೀನ ಹಾಗಾದರೆ ಉಸಿರಾಟ ಮೊದಲುಕೊಂಡು ಏನೇನು ಕರ್ಮಗಳಿವೆ ಅವೆಲ್ಲವನ್ನ ಭಗವಂತ ಮಾಡಿಸ್ತಾನೆ ಅದನ್ನೇ ವಾದಿರಾದರೂ ಸುಂದರವಾಗಿ ಹೇಳುತ್ತಾರೆ ಆಖ್ಯಾನದಲ್ಲಿ ತಥಾ ತಥಾ ಭವತ್ಯೇವ ಹರಿಕರ್ತ ಯಥಾ ಯಥಾ ಭಗವಂತ ಬಿಂಬಮೂರ್ತಿಯಾಗಿ ಹೇಗ್ ಹೇಗ್ ಮಾಡಿಸ್ತಾನೋ ಹಾಗಾಗ ನಡೆದು ಹೋಗುತ್ತೆ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಭಗವಂತ ಪ್ರತಿಯೊಬ್ಬರಲ್ಲಿ ಬಿಂಬಮೂರ್ತಿಯಾಗಿ ನಿಂತಿದ್ದಾನೆ ನಿಂತಿದ್ದೇನು ಮಾಡ್ತಾ ಇದ್ದಾನೆ ಇವಾಗ ನಾವು ಕದಲಬೇಕು ಬೆಳಿಗ್ಗೆ ಎದ್ದು ಕೂಡಲೇ ನಾನು ಸ್ಟಾಪ್ ಆಗಿ ಕದಲ್ತಾ ಇರ್ತೀವಿ ತಿಂತಾ ಇರ್ತೀವಿ ತಿರುಗ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಎಲ್ಲ ಮಾಡ್ತಾ ಇರ್ತೀವಿ ಇವೆಲ್ಲ ನಾವು ಮಾಡುವುದಲ್ಲ ದೇವರು ನಮ್ಮಲ್ಲಿ ನಿಂತು ಮಾಡಿಸೋದು ತಾನು ನಿಂತು ಮಾಡಿಸೋದು ನಮ್ಮ ಆಕಾರದಲ್ಲಿ ನಿಂತು ಹಾಗಾದರೆ ಸ್ವಲ್ಪವೂ ಶಕ್ತಿ ಇಲ್ಲದ ನಮ್ಮಲ್ಲಿ ದೇವ ನಿಂತು ತನ್ನ ಶಕ್ತಿಯನ್ನು ಖರ್ಚು ಅಥವಾ ಪ್ರಕಟ ಮಾಡಿ ನಮ್ಮಿಂದ ಎಲ್ಲ ಕೈಕಾಲು ಹಿಡಿದು ಮಾಡಿಸ್ತಾ ಇದ್ದಾನೆ ಶಕ್ತಿ ಪ್ರಕಟ ಆಗ್ತಾ ಇದೆ ಶಕ್ತಿ ಯಾರದ್ದು ದೇವರದ್ದೇ ಜಡಗಳಲ್ಲೂ ಶಕ್ತಿ ಇದೆ ಹೌದಾ ಬೆಟ್ಟದಲ್ಲೂ ದೇವರಿದ್ದಾರೆ ತಿರುಪತಿಯಲ್ಲಿ ಬೆಟ್ಟದಲ್ಲಿ ದೇವರಿದ್ದಾರೆ ಇವತ್ತು ನೆನೆದೀರಾ ತಿರುಪತಿ ಬೆಟ್ಟವನ್ನ ಬೆಳಿಗ್ಗೆದ್ದ ಕೂಡಲೇ ಯಾರು ತಿರುಪತಿ ದೇವರನ್ನಲ್ಲ ಬೆಟ್ಟ ನೆನೆಯಿರು ಅಂದರು ನೆನೆಯೋ ಕಾಲಕ್ಕೆ ಬರೇ ಬೆಟ್ಟ ನೆನೆದ್ರೆ ಫಲ ಬರಲ್ಲ ಬೆಟ್ಟದ ಆಕಾರದಲ್ಲಿ ಭಗವಂತ ಇದ್ದಾನೆ ಅಂತ ಯಾರು ನೆನೆಯುತ್ತಾರೋ ಅವರಿಗೆಷ್ಟು ಫಲ ಅಂದರೆ ಗಂಗಾ ಸೇತು ಯಾತ್ರಾ ಸಹಸ್ರಜಂ 1000 ಸಲ ಬದರಿ ಮತ್ತು ರಾಮ ಸೇತುವಿಗೆ ಹೋಗಿ ಬಂದರೆ ಎಷ್ಟು ಫಲವೋ ಅಷ್ಟು ಫಲ ಬೆಟ್ಟ ನೆನೆದರೆ ಬರುತ್ತೆ ಬೆಟ್ಟ ನೆನೆದರೆ ಅಷ್ಟು ಬಂದರೆ ಬೆಟ್ಟದೊಡೆಯನ್ನ ನೆನೆದಂತ ಜ್ಞಾನಿಗಳನ್ನ ನೆನೆದರೆ ಎಷ್ಟು ಫಲ ಬರಬೇಕು ಜಡಕ್ಕೆಷ್ಟು ಶಕ್ತಿ ಇದ್ದರೆ ಚೇತನಕ್ಕೆಷ್ಟಿರಬೇಕು ಭಗವಂತ ಎಷ್ಟು ಪ್ರಕಟವಾಗಿಡಬೇಕು ಅದನ್ನು ಹೇಳ್ತಾ ಇದ್ದಾರೆ ಹಾಗಾದರೆ ಒಂದು ದೃಷ್ಟಿಯಿಂದ ನೋಡುತ್ತಾ ಬಂದರೆ ಎಲ್ಲಾ ಚೇತನರು ಎಲ್ಲ ಗುಂಪು ಇಡೀ ಜಗತ್ತಿನಲ್ಲಿ ಎಲ್ಲಾ ಚೇತನರು ಗುಂಪು ಗುಂಪು ಕಾಣಿಸ್ತಾ ಇದ್ದಾರೆ ಅವರೊಳಗೆಲ್ಲ ದೀಪದಂತೆ ಭಗವಂತ ಇದ್ದಾನೆ ಶಕ್ತಿ 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 ಎಲ್ಲರಿಗೂ ಶಕ್ತಿ ಕೊಡ್ತಾ ಇದ್ದಾನೆ. ಜಡಗಳನ್ನು ನೋಡಿದರೆ ಎಲೆ ಎಲೆಯಲ್ಲಿ ಪ್ರತಿಯೊಂದು ಕಡೆ ಅವನೇ ಇದ್ದು ಶಕ್ತಿಯನ್ನು ಕೊಡ್ತಾ ಇದ್ದಾನೆ. ಇಂಥ ಅವನ ಶಕ್ತಿ ಕೊಡುವಂಥ ರೂಪಗಳೆಷ್ಟಿವೆ, ಅನಂತ ಇವೆ, ಅನಂತ ಇವೆ, ಅದನ್ನೇ ಹೇಳ್ತಾ ಇದ್ದಾರೆ. ಈ ವೇಳ್ಯ ಆ ವೇಳ್ಯ ಎನ್ನದೆ ಎಲೋ ದೇವ, ಎಲ್ಲ ಶಕ್ತಿಗಳು ದೇವ ನಿನ್ನಲ್ಲಿ ಇನ್ನು ತಾವಿಪ್ಪವು ನೋಡ. ಅಲ್ಲಿ ಒಂದೊಂದನ್ನು ಸಮನ್ವಯ ಮಾಡ್ತಾ ಬರ್ತಾರೆ ಧ್ಯಾನದಲ್ಲಿ. ಅಯ್ಯ, ಈ 14 ಲೋಕದ ಬ್ರಹ್ಮಾಂಡವನ್ನ ಹೊತ್ತಿದ್ದಾರೆ ಶೇಷದೇವರು. 14 ಲೋಕದ ಈ ಬ್ರಹ್ಮಾಂಡವನ್ನ ಶೇಷದೇವರು ಹೊತ್ತಿದ್ದಾರೆ. ಅವರಲ್ಲಿ ಎಷ್ಟು ಶಕ್ತಿ ಇದೆ, ಎಂಥ ಶಕ್ತಿ ಇದೆ, ಅಷ್ಟು ಶಕ್ತಿ ನೀ ಪ್ರಕಟ ಮಾಡಿದ್ದೀಯಾ? ಹೌದಾ, ಶೇಷದೇವರಲ್ಲಿ ಅಷ್ಟು ಶಕ್ತಿ ಪ್ರಕಟ ಮಾಡಿದ ರೂಪ ಏನಿದೆಯಲ್ಲ, ಆ ರೂಪ ನನ್ನಲ್ಲೂ ಇದೆಯೋ ಹರಿಯೇ? ಯಾಕೆ, ನಿನ್ ಸೂತ್ರ ಪ್ರಕಾರ ಇರಲೇಬೇಕು. ಒಂದು ರೂಪದೋಳು ಅನಂತ ರೂಪಗಳು ಅಂತ ಹೇಳಿದೀಯ. ಆದ್ದರಿಂದ ನನ್ನ ಹೃದಯದಲ್ಲಿರುವ ರೂಪದಲ್ಲಿ ಶೇಷದೇವರೊಡಗಿರೋ ರೂಪವೂ ಇರಲೇಬೇಕು. ಶಕ್ತಿ ಪ್ರಕಟ ಮಾಡದೇ ಇರಲಿ, ಆ ರೂಪ ಅಂತ ಇರಲೇಬೇಕಲ್ಲ. ಆ ರೀತಿಯಲ್ಲಿ ಎಲ್ಲ ರೂಪಗಳು ನಿನ್ನಲ್ಲಿವೆ. ನಿನ್ನಲ್ಲಿ ಅಂದ್ರೆ ಬಿಂಬಮೂರ್ತಿಗೆ ಹೇಳ್ತಾ ಇದ್ದಾರೆ. ದೇವ ನಿನ್ನಲ್ಲಿ ಇನ್ನು ತಾವಿಪ್ಪವು ನೋಡ. ಎಲ್ಲ ಶಕ್ತಿಗಳು ಅಂತ ಹೇಳ್ತಾ ಇದ್ದೀರಲ್ಲ, ಸ್ವಲ್ಪ ಏನಾದ್ರೂ ಡೇಂಜರ್ ಆಗುತ್ತಾ ಅಂದ್ರು ಹೇಳಿದ್ರು. ಪಾವನ ಶಕ್ತಿಗಳು, ಪಾಪವು ಶಕ್ತಿಗಳು, ಪಾವನ ಪಾಪವು. ಬರೇ ಸಜ್ಜನರಲ್ಲಿ ಮಾತ್ರ ಶಕ್ತಿ ಇಟ್ಟಿದ್ದಾನ ಅಂದ್ರೆ ಸ್ವಾಮಿ ತಾನು ನಿಂತುಕೊಂಡು ಕೆಲಸ ಮಾಡಿಸ್ತಾ ಇದ್ದಾನ? ಕಲಿ ಮೊದಲು ಸಕಾಲ ದೈತ್ಯರಲ್ಲಿ ಕೆಲಸ ಮಾಡಿಸ್ತಾ ಇದ್ದಾನೆ. ಅಲ್ಲಿರೋ ರೂಪಗಳು ಇವೆ, ಇಲ್ಲಿರೋ ರೂಪಗಳು ಇವೆ. ಇಲ್ಲಿ ತುಂಬಾ ಟೆಕ್ನಿಕ್ ಅನ್ನ ಹೇಳಿಕೊಡ್ತಾ ಬರ್ತಾ ಇದ್ದಾರೆ. ಸಕಲ ಸಜ್ಜನರಲ್ಲಿರುವ ಭಗವದ್ ರೂಪಗಳು ನಮ್ಮ ಹೃದಯದಲ್ಲಿರುವ ಭಗವದ್ ರೂಪದಲ್ಲಿ ಚಿಂತನೆ ಮಾಡೋಣ. ಸರಿ, ಹೌದಾ, ಸ್ವಲ್ಪ ಹೆಚ್ಚಾಯ್ತಾ, ಇದು ಬೀಳದೆ ಇಲ್ಲ. ಪುಣ್ಯವಂತರಾದರವರಲ್ಲಿ ಒಳಗಿರತಕ್ಕಂತಹ ಭಗವದ್ ರೂಪಗಳು ನಮ್ಮಲ್ಲಿ ಚಿಂತನೆ ಮಾಡಿದ್ರೆ ಅಡ್ಡಿ ಇಲ್ಲ. ಪಾಪಿಷ್ಠರಾದವರ ಒಳಗಿರೋ ಭಗವದ್ ರೂಪಗಳು ನಮ್ಮಲ್ಲಿ ಇರುತ್ತೋ ಇಲ್ವೋ? ಇರಲೇಬೇಕು. ಮತ್ತೆ ಅದರ ಚಿಂತನೆ ಮಾಡಬೇಕೋ ಇಲ್ವೋ? ಅಲ್ಲ, ಮಾಡಬೇಕೋ ಇಲ್ವೋ ಅಂದ್ರು. ಮಾಡಲೇಬೇಕು. ಹೇಗೆ ಅಂತ ಅದಕ್ಕೆ ಟೆಕ್ನಿಕ್ ಹೇಳಿಕೊಡ್ತಾ ಇದ್ದಾರೆ. ಏನು ಅಂದರೆ, ಇವಾಗ ಯಾರಾದರೂ ದುಷ್ಟರಿದ್ದಾರೆ, ಅವರು ನಮ್ಮ ತಂಟೆಗೆ ಬರಬಾರದು. ಅವಾಗ ಏನು ಮಾಡ್ತೀವಿ, ಆ ದುಷ್ಟರಿಗೆ ಯಾರು ಕಾಂಟ್ಯಾಕ್ಟ್ ಇರುತ್ತೋ, ಸ್ವಲ್ಪ ಹೈ ಪರ್ಸನ್, ಅವರಿಗೆ ಒಂದು ಮಾತು ಹೇಳಿಸಿದ್ರೆ ಅವರಿಂದ, ಏ ಹೋಗ್ಬೇಡ್ರಲ್ಲಿಗೆ ನಮ್ಮವ್ರು ಇವರು ಅಂತ ಹೇಳಿದರೆ ಅವರು ಈ ತಂಟೆಗೆ ಬರಲ್ಲ. ಹಾಗೆ ಈ ಎಲ್ಲಾ ದುಷ್ಟರನ್ನ ಕಂಟ್ರೋಲ್ ಮಾಡುವ ಭಗವದ್ ರೂಪಗಳು ನಮ್ಮಲ್ಲೇ ಇವೆ. ಅವನನ್ನೇ ಪ್ರಾರ್ಥನೆ ಮಾಡೋದು, ಸ್ವಾಮಿ ಇವರು ನಮ್ಮ ತಂಟೆಗೆ ಬಾರದಿರಲಿ. ಅಂದ್ರೆ ಇವನು ಇಲ್ಲಿಂದನೇ ಅವರೆಲ್ಲರ ಬಟನ್ ಇಲ್ಲಿ ಕೂತಿದೆ, ಇಲ್ಲಿ ಪ್ರೆಸ್ ಮಾಡಿದರೆ ಅವರೆಲ್ಲರೂ ದೂರ ಓಡ್ತಾ ಬರ್ತಾರೆ. ಹಾಗೆ ಇಲ್ಲೇ ಬಟನ್ ಇದೆ, ಯಾವುದು, ಎಲ್ಲ ಸಜ್ಜನರ ಹೊರಗಿರೋ ಭಗವದ್ ರೂಪಗಳಿವೆ. ಇವರೆಲ್ಲ ಹತ್ತಿರಾಗಲಿ ಅವರು ದೂರ ಆಗಲಿ ಅಂದರೆ ಈ ಎರಡೂ ರೂಪಗಳು ಅದನ್ನು ದೂರ ಮಾಡಿ ಸಜ್ಜನರನ್ನು ಹತ್ತಿರ ಮಾಡುತ್ತೆ, ಅದನ್ನು ಹೇಳ್ತಾ ಇದ್ದಾರೆ. ಈ ವೇಳ್ಯ ಆ ವೇಳ್ಯ ಎನ್ನದೆ ಎಲೋ ದೇವಾ, ಪಾವನ ಪಾಪವು ಎಲ್ಲ ಶಕ್ತಿಗಳು ದೇವ ನಿನ್ನಲ್ಲಿನ್ನು ತಾವಿಪ್ಪವು ನೋಡ. ಈ ವೇಳ್ಯ ಇತ್ತು ನೀ ನೋಡು ಯೋಚಿಸದೆ, ದೇವಾ ಒಬ್ಬರು ನಿಮಗೆ ಬೇಡವೆಂಬುವರಿಲ್ಲ. ಈ ವೇಳ್ಯ ಇತ್ತು, ಧ್ಯಾನದಲ್ಲಿ ನಿನ್ನ ಚಿಂತನೆ ಇತ್ತು, ನೀ ನೋಡು. ಈ ವೇಳ್ಯ ಇತ್ತುನು ನೀ ನೋಡು ಯೋಚಿಸದೆ, ದೇವಾ ಒಬ್ಬರು ನಿಮಗೆ ಬೇಡವೆಂಬುವರಿಲ್ಲ. ದೇವನ್ನ ಕೇಳಿದು, ಸ್ವಾಮಿ ನನ್ನ ಮನಸ್ಸಿಗೆ ನೀ ಬಾರೋ, ನಾನು ಹೇಗೆ ಬರಲಿ, ಯಾಕೆ ನಾ ಬಂದ್ಬಿಟ್ರೆ ಮಿಕ್ಕ ಎಲ್ಲರೂ ಕರೀಲಿಕ್ಕೆ ಶುರು ಮಾಡ್ತಾರೆ, ಎಲ್ಲರ ಹತ್ರ ಹೋಗ್ಬೇಕಾಗುತ್ತೆ, ನಾನು ಹೋಗು, ಅದೆಂಗೆ ಹೋಗ್ಲಿಕ್ಕಾಗುತ್ತೆ. ದೇವರ ಅನುಗ್ರಹ ಮಾಡಿದ, ಇಲ್ಲದಿದ್ರೆ ಇದು ಓಪನ್ ಸ್ಪೇಸ್ ಅಲ್ವಾ, ಕಂಠ ಬಿದ್ದೋಗುತ್ತೆ, ಸ್ವಲ್ಪ ಹೊತ್ತಿಗೆ ವಾಯ್ಸ್ ಡೌನ್ ಆಗಿಬಿಡುತ್ತೆ. ಗೋಪಾಲಾಸರಿ ಗೊತ್ತು ನಮ್ಮ ಶಕ್ತಿ ಎಷ್ಟು ಅಂತ ಹೇಳಿ, ಅಲ್ಲ ನಮ್ಮ ಹಣೆ ಬರ ಹೀಗಿದ್ರೆ ಆ ಶುಕಸ್ಥಲ ನೋಡಿದ್ದೀರಾ, ಮಧ್ಯದಲ್ಲಿ ದೊಡ್ಡ ಗಿಡ, ಆ ಗಿಡದ ಕಡೆಗೆ ಆ ಗಿಡ, ನೀವು ನಾವೇನು ಶುಕಸ್ಥಲ ಹೋಗಿದ್ದೀರಾ, ಮೇಲಕ್ಕೆ ಹೋದರೆ ಗಿಡ ಅಂಥೇಳಿ, ಆ ಗಿಡದ ಬುಡ ನಾಲ್ಕಂತಸ್ತು ಬಿಲ್ಡಿಂಗ್ ಇದೆ, ಆ ಗಿಡವನ್ನು ಸಪೋರ್ಟ್ ಮಾಡಲಿಕ್ಕೆ ಬಿಲ್ಡಿಂಗ್ ಕಟ್ಟಿದ್ದಾರೆ, ನಾಲ್ಕಂತಸ್ತು ಬಿಲ್ಡಿಂಗು. ಅಷ್ಟು ದೊಡ್ಡ ಗಿಡದ ಕೆಳಗೆ 80,000 ಜನಕ್ಕೂ ಮೇಲೆ ಏನು ಪ್ರಧಾನವಾದ ಋಷಿಗಳು 80,000, ಅವರ ಶಿಷ್ಯರು ಪ್ರಶಿಷ್ಯರು ಅವರು ಇವರು ಏನು ಸೇರಿಕೊಂಡು ಲಕ್ಷಾಂತರ ಕೂತಿದ್ದಾರೆ, ಮತ್ತೆ ಒಬ್ಬರೇ ವ್ಯಕ್ತಿ ವಿತೌಟ್ ಮೈಕ್ 7 ದಿವಸ ಹೇಳಿದ್ದಾರೆ. ಅದು ಹೇಗೆ ಕೇಳಿಸ್ತಪ್ಪ 8 ಜನಕ್ಕೆ, ಎಲ್ಲರೂ ಒಂದೇ ಕಡೆ ಕೊಡ್ಲಿಕ್ಕೆ ಚಿಕ್ಕ ಚಿಕ್ಕವರೇನಲ್ಲ, ಎಲ್ಲರೂ ಆ ಕಾಲನ ಶರೀರ, ಎಲ್ಲರೂ 8 ದೂರ ಕೂತಿರಬೇಕು. ಆ ಕೂತಿದ್ರೆ ಅವ್ರಿಗೆ ಕೇಳಿಸ್ಬೇಕಾದ್ರೆ ಆ ವ್ಯಕ್ತಿ ಗಂಟಲು ಹೇಗಿರಬೇಕು, ಎಂಥ ಯೋಗ ಸಿದ್ಧಿ ಇರಬೇಕು, ಅದನ್ನು ಹೇಳುತ್ತಾರೆ. ಈ ವೇಳ್ಯ ಇತ್ತು ನೀ ನೋಡು ಯೋಚಿಸದೆ, ದೇವಾ ಒಬ್ಬರು ನಿಮಗೆ ಬೇಡವೆಂಬುವರಿಲ್ಲ. ಏ ಸ್ವಾಮಿ ನನ್ನ ಮನಸ್ಸಿಗೆ ಬಾರೋ, ನಿನ್ನ ಮನಸ್ಸಿಗೆ ಬಂದ್ರೆ ಎಲ್ಲರ ಮನಸ್ಸಿಗೆ ಬರ್ಬೇಕು, ನಾನು ಬಾ, ಹೇಗೆ ಬರ್ತೀನಿ ನಾನು, ಯಾಕೆ ನಿನ್ನ ಮನಸ್ಸಿಗೆ ಬರಲಿಕ್ಕೆ ಬೇಕಾದ ಪುಣ್ಯ ನಿನಗಿಲ್ಲ, ಪುಣ್ಯ ಇಲ್ಲದೇನೆ ನಾನು ಬಂದು ಬಿಟ್ಟರೆ, ಮೇಕ್ಕವರೆಲ್ಲ ಕೇಳ್ತಾರಲ್ಲ ನನ್ನ ಪುಣ್ಯ ಇಲ್ಲದವರೆಲ್ಲ, ನಮ್ಗೆ ನಮ್ಮ ಹತ್ರ ಬಾ ನಮ್ಮ ಹತ್ರ ಬಾ ಅಂತೇಳಿ ಒಂದು ರೂಲ್ ಇಟ್ಟಿದ್ದೆ ನಾನು, ಪುಣ್ಯ ಇದ್ರೆ ಬರ್ತೀನಿ, ಪುಣ್ಯ ಇಲ್ಲದಂಗಿದ್ರೆ ಬರಲ್ಲ, ಎಷ್ಟೇ ಅಂದ್ರೆ ಅವಾಗಂದು. ಈ ವೇಳ್ಯ ಇತ್ತು ನೀ ನೋಡುದೆ ಯೋಚಿಸದೆ, ಏ ಎಲ್ಲರೂ ಕೇಳ್ತಾರಲ್ಲನ್ನ, ದೇವ ಒಬ್ಬರು ನಿಮಗೆ ಬೇಡವೆಂಬುವರಿಲ್ಲ. ನೀ ಕೊಟ್ರೆ ಯಾರಪ್ಪ ಬೇಡ ಅಂತಾರೆ, ಯಾರು ಬೇಡ ಅನ್ನೋ ಗಂಡು ಯಾರಿಲ್ಲ. ದೇವಕ್ಕಿ ನಂದನ ಗೋಪಾಲ ವಿಠಲ, ನೀ ಒಲಿಯಲು ಎನಗಿಲ್ಲ ಒಂದು ಅಸಾಧ್ಯ. ಸ್ವಾಮಿ ನೀನು ಅನುಗ್ರಹ ಮಾಡಿದರೆ ನನಗೆ ಅಸಾಧ್ಯವಾದು ಯಾವುದೂ ಇಲ್ಲ ಹರಿಯೇ. ಇಲ್ಲಿ ಪ್ರಧಾನ ವಿಷಯ ಯಾವುದು ಅಂದರೆ, ನಾವು ಅವನನ್ನು ಪ್ರಸನ್ನ ಮಾಡಿಕೋಬೇಕಾ, ಅವನು ತಾನಾಗಿ ಪ್ರಸನ್ನನಾಗಿ ಬರಬೇಕಾ ಅಂತ. ಅದಕ್ಕೆ ಅವನು ತಾನಾಗಿ ಪ್ರಸನ್ನನಾಗಿ ನಮ್ಮ ಒಳಗೆ ನಿಂತು ಗೊತ್ತಿಲ್ಲದೆ ತಿಳಿಯಗೊಡದೆ ನಮ್ಮೊಳಗೆ ಆತರವನ್ನ ಹುಟ್ಟಿಸಿ, ಅಂದ್ರೆ ತಾನು ಯಾವಾಗಾದರೆ ನಮಗೆ ಅನುಗ್ರಹ ಮಾಡಬೇಕು ಅಂತ ಸಂಕಲ್ಪ ಮಾಡುತ್ತಾನೋ ಆವಾಗ ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ ಇದ್ದು ನಮಗೆ ದೇವರನ್ನ ಕಾಣಬೇಕು, ದೇವರ ಜೊತೆಗೆ ಸಂಪರ್ಕ ಮಾಡಬೇಕು ಅಂತ ಆಲೋಚನೆಗಳನ್ನ ಕೊಟ್ಟು, ಸಾಧನೆ ಮಾಡಿಸಿ, ದುಃಖಗಳನ್ನ ಕೊಟ್ಟು, ಆ ಚಿಂತನೆಯನ್ನ ಕೊಟ್ಟು, ಆ ರೀತಿಯಾದ ಅಪರೂಪದ ಧ್ಯಾನ ಯೋಗವನ್ನ ಕೊಡುತ್ತಾನೆ ಭಗವಂತ. ಇಲ್ಲದಿದ್ದರೆ, ಅವನಾಗಿ ನಮಗೆ ಕೊಡದಿದ್ದರೆ ಇದು ಸಾಧ್ಯವಿಲ್ಲ. ನಾವಾಗಿ ಅವನಿಂದ ಪಡೆಯಲಿಕ್ಕೆ ನಾವು ಸ್ವತಂತ್ರರಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಯಬೇಕು. ಯಾಕಂದ್ರೆ ಈ ಫ್ಯಾಕ್ಟ್ರಿಗಳಲ್ಲಿ ಅಥವಾ ಈ ಕಲ್ಕಟ್ಟಾ, ಡೆಲ್ಲಿ ಇಂತಹ ಕಡೆ ನೀವು ನೋಡಿದ್ದೀರಾ, ಮನುಷ್ಯರೆಲ್ಲ ಮೂಗ್ಗೆ ಮಾಸ್ಕ್ ಹಾಕೊಂಡು ಓಡಾಡ್ತಿರ್ತಾರೆ. ಗಾಳಿ ಬೇಕು ಬದುಕಲಿಕ್ಕೆ, ಅದರ ಜೊತೆಗೆ ವಿಷವಾಯು ಸೇರಿದೆ. ಅದಕ್ಕೆ ವಿಷವಾಯುವನ್ನು ಫಿಲ್ಟರ್ ಮಾಡುವಂಥ ಮಾಸ್ಕ್ ಹಾಕ್ಕೊಂಡು ಆ ಗಾಳಿಯಲ್ಲೇ ಓಡಾಡಬೇಕು. ಹಾಗೆ ತತ್ವಜ್ಞಾನದ ವಾಯು ನಮ್ಮ ಮಾಧ್ವ ಪ್ರಪಂಚದಲ್ಲಿ ಬರ್ತಾ ಇದ್ರೆ ಅದರೊಳಗೆ ಒಂದು ವಿಷವಾಯು ಸೇರಿಕೊಂಡಿದೆ. ಏನು ಸೇರಿಕೊಂಡಿದೆ ಅಂದರೆ, ನಾವು ಅಸ್ವತಂತ್ರರೇನಯ್ಯ, ನಾವು ಅಸ್ವತಂತ್ರರೇನಯ್ಯ, ಯಾರಿಲ್ಲ ಅಂದರೂ ನಮ್ಮ ಪ್ರಯತ್ನ ನಾವೇ ಮಾಡಬೇಕು, ಅದಕ್ಕೆ ದೇವರು ಬೇಕಾಗಿಲ್ಲ, ದೇವರು ಬೇಕಾಗಿಲ್ಲ, ನಮ್ಮ ಪ್ರಯತ್ನಕ್ಕೂ ದೇವರೇ ಬೇಕೇನಯ್ಯ, ನಮ್ಮದು ನಾವು ಮಾಡಬೇಕು, ನಮ್ದು ಮಾಡಲಿಕ್ಕಾಗದಿದ್ದಾಗ ದೇವರು ಬಂದು ಸಹಾಯ ಮಾಡ್ತಾನೆ. ಏನೋ ಒಂದು ಎತ್ತಬೇಕಪ್ಪ, ಎತ್ತಲಿಕ್ಕೆ ಹೋದ್ರೆ ಏ ನೀವು ಬರ್ರಿ ನೀವು ಬರ್ರಿ ಅಂದ್ರೆ ನೀವು ಮುಂಚೆ ಕೈ ಹಾಕು.
ಅದೇ ಹೇಳಕತ್ತಾರೆ,
ನಾ ಅದೇ ಹೇಳ್ತೀರ, ಅದೇ ಹೇಳಿಕ್ರಿ, ನಿಮ್ ಪ್ರಯತ್ನ ನೀವು ಮಾಡಬೇಕು, ಆದ್ಮೇಲೆ ದೇವರು ಬರಬೇಕು ಅಂತ ಹೇಳ್ತಿರ್ತಾರೆ. ಅದನ್ನೇ ವಿಷವಾಯು ಅಂದ್ರು. ಆ ಪ್ರಯತ್ನ ನಾವೇ ಮಾಡ್ಲಿಕ್ಕಾಗತ್ತೆ, ಅದಕ್ಕೆ ದೇವರು ಬೇಕಾಗಿಲ್ಲ ಅಂತ ತಲೆಯಲ್ಲಿ ತಾತ್ಪರ್ಯ. ಪ್ರಯತ್ನ ಆದರೂ ನಾವು ಮಾಡಬೇಕು, ಪ್ರಯತ್ನ ನಮ್ದು ನಾವು ಮಾಡಬೇಕು, ನಮ್ಮ ಪ್ರಯತ್ನಕ್ಕೂ ದೇವರೇ ಬೇಕು ಅಂತ ಹೇಗಪ್ಪ ಅಂತ ವಿಶೇಷವಾದಂತಹ ವಾಯು ಬರ್ತಾ ಇರುತ್ತೆ. ಅದಕ್ಕೆ ನಾನಲ್ಲ, ಗೋಪಾಲದಾಸರು ಹೇಳಿದ ಮಾತುಗಳಿವೆಲ್ಲ. ಮಾಸ್ಕ್ ಹಾಕೊಂಡು ತಿರುಗಾಡ್ರಪ್ಪ, ನಿಮಗೆ ಗಾಳಿ ಜ್ಞಾನ ಬೇಕೇ ಬೇಕು, ಮಧ್ಯದಲ್ಲಿ ಅಂತ ವಾಯು ಬಂದ್ರೆ ಫಿಲ್ಟರ್ ಮಾಡಿಕೊಂಡು ಗಾಳಿ ಉಸಿರಾಡಿಸ್ಕೊಳ್ರಿ. ಸತ್ಯವಾದ ಮಾತು, ನಿಮ್ ಪ್ರಯತ್ನ ನೀವು ಮಾಡ್ಬೇಕು, ದೇವ್ರು ಮಾಡಿಸ್ಬೇಕು, ಯಾಕೆ ನೀವೇ ಯಾಕೆ ಮಾಡಬಾರ್ದು? ಅಸ್ವತಂತ್ರರಾದ್ದರಿಂದ ಪ್ರಯತ್ನ ಮಾಡುವಷ್ಟು ಸ್ವಾತಂತ್ರ್ಯವೂ ಇಲ್ಲ. ಕಣ್ಣಿನ ರೆಪ್ಪೆ ಎತ್ತಿ ಹಾಕ್ಲಿಕ್ಕೆ ನಿಮಗಾಗಲ್ಲ. ಯಾಕೆ? ಆ ಕಣ್ಣಿನ ರೆಪ್ಪೆಗೆ ಹತ್ತಿರುವಂತ ಕೂದಲದಲ್ಲ, ಆ ಕೂದಲೊಳಗೆ ಸಾವಿರ ಭಾಗವೂ ನೀವಿಲ್ಲ. ಕಣ್ಣಿನ ರೆಪ್ಪೆ ಎತ್ತಬೇಕಾದ್ರೆ ದೊಡ್ಡ ಬಿಲ್ಡಿಂಗ್ ಎತ್ತದಂದ್ರೆ ಎತ್ತಬೇಕಾಗುತ್ತೆ ನಾವು ಆ ಕಣ್ಣಿನ ರೆಪ್ಪೆಯನ್ನ. ಒಳಗೆಲ್ಲೋ ಕೂತಿದ್ದೇವೆ, ಈ ಕಣ್ಣಿನ ರೆಪ್ಪೆಯಲ್ಲಿ ಸ್ವಾಮಿ ತನ್ನ ಕಣ್ಣಿನ ರೆಪ್ಪೆಯನ್ನ ಇಟ್ಟು ಹಾಕಸ್ತಾನಾದ್ದರಿಂದ ನಡೀತಾ ಇದೆ. ಮತ್ತೆ ಅವನೇ ಎಲ್ಲಾ ಕೆಲಸ ಮಾಡಿ ಮಾಡಿಸುವಾಗ ನಾವು ಹೇಳುತ್ತಾರೆ, ಶ್ವಾಸ ಬಿಡಲು ಲೇಷ ಶಕ್ತಿ ಇಲ್ಲೆಂಬುದೇ ಫಲವಿದು ಬಾಳ್ದುದಕ್ಕೆ. ಸುಧಾದಿ ಗ್ರಂಥಗಳನ್ನ ಓದಿ ಏನು ಅದ್ಭುತವಾಗಿ ಪ್ರವಚನ ಮಾಡಿದ ಜಗನ್ನಾಥದಾಸರು ಹೇಳಿದ ಮಾತುಗಳವು, ಹೌದಾ? ಆದ್ದರಿಂದ ಸರಿಯಾಗಿ ನೋಡಬೇಕು. ನೀ ಒಲಿಯಲು ಎನಗಿಲ್ಲ ಒಂದು ಅಸಾಧ್ಯ. ಸ್ವಲ್ಪ ಹೊತ್ತು ಒಂದು ಹಾಡು ಹೇಳ್ರಪ್ಪ, ಒಂದು ಹಾಡು ಹೇಳ್ರಿ, ನಂತರ ನೆನೆಯೂರಿ.